ಅದಿಷ್ಟು ಕೂಡ ಹೇಳ್ತಾ ಇಲ್ಲಿ ಬಂದಿದೆಯಲ್ಲ, ಇಲ್ಲಿ ವಾರಾಹೇ ವರಾಹ ಪುರಾಣದ ಮಾತು ಅಂತ ತಿಳಿಸಿದರು. ಅರ್ಥಕ್ಕೆ ಈಗ ಭಾಷ್ಯ ಮತ್ತೆ ಉಷಾಭಾಶ್ವಸ್ಯ ಮೇಧ್ಯಸ್ಯ ಶಿರಹ ಅನ್ನೋದಕ್ಕೆಲ್ಲ ಅಶ್ವಸ್ವರೂಪೋ ಬ್ರಹ್ಮಾಭೂತ್ ಅಶ್ವರೂಪಾಜ್ಜನಾರ್ಥನಾತ್ ತತ್ರ ಸನ್ನಿಹಿತೋ ವಿಷ್ಣು ಅಶ್ವರೂಪ ಸ್ವಯಂ ಪ್ರಭು ತಯೋಶ್ಚ ಪ್ರತಿಮಾ ಮೇಧ್ಯೋ ಯಥೋಶ್ವೋಯಂ ಶ್ರುತೌ ಶ್ರುತಃ ಸರ್ವಂ ಜಗತ್ತದಂಗೇಷು ತಸ್ಯಾತ್ ತಸ್ಮಾತ್ ಸನ್ನಿಹಿತಂ ಸ್ಮೃತಂ ತಯೋರಂಗೇಷ್ವಿದಂ ಯಸ್ಮಾತ್ ಜಗತ್ಸರ್ವಂ ಪ್ರತಿಷ್ಠಿತಂ ಇತಿ ಪ್ರಧ್ಯಾನೆ ಉಷಾವಾ ಅಶ್ವಸ್ಯ ಮೇಧ್ಯಸ್ಯ ಶಿರಃ ಅಂತ ಹೇಳಬೇಕಾದ್ರೆ ಅಶ್ವ ಹರಿವಾಯುಗಳ ಸಂಕೇತ ಅಂತ ಹೇಳಿದರು. ಅದನ್ನು ಬಿಡಿಸ್ತಾರೆ. ಅಶ್ವಸ್ವರೂಪ ಬ್ರಹ್ಮಾಭೂ ಅಶ್ವರೂಪಾಜ್ಜನಾರ್ಥನಾತ್ ನಾರಾಯಣ ಅಶ್ವರೂಪದಲ್ಲಿ ಇದ್ದಾರೆ. ಆಗ ಬ್ರಹ್ಮದೇವರು ಏನು ಮಾಡಿದರು, ಅಶ್ವಸ್ವರೂಪ ಅಶ್ವರೂಪದಲ್ಲೇ ಆತನನ್ನು ಸೇವಿಸಿದರು. ತತ್ರ ಸನ್ನಿಹಿತೋ ವಿಷ್ಣು ಅಶ್ವರೂಪ ಸ್ವಯಂ ಪ್ರಭು ಅಶ್ವರೂಪದ ನಾರಾಯಣ ಅಶ್ವರೂಪದ ಬ್ರಹ್ಮದೇವರು ಅಶ್ವರೂಪದ ಬ್ರಹ್ಮದೇವರಲ್ಲಿ ಸ್ವಯಂ ವಿಷ್ಣು ಸನ್ನಿಹಿತ ವಿಷ್ಣುವೇ ಸನ್ನಿಹಿತನಾಗಿದ್ದಾನೆ. ತಯೋಶ್ಚ ಪ್ರತಿಮಾ ಮೇಧ್ಯೋ ಯಥೋ ಅಶ್ವ ಯಜ್ಞದಲ್ಲಿ ಅಶ್ವಮೇಧ ಯಾಗದಲ್ಲಿ ಬಲಿ ಕೊಡತಕ್ಕಂಥ ಅಶ್ವ ಮೇಧ್ಯಾಶ್ವ ಅದು. ತಯೋಶ್ಚ ಪ್ರತಿಮಾ ಅವರ ಪ್ರತಿಮೆ ಇದ್ದ ಹಾಗೆ, ಹರಿವಾಯುಗಳ ಪ್ರತಿಮೆ ಇದ್ದ ಹಾಗೆ ಅಶ್ವಮೇಧದ ಕುದುರೆ ಸನ್ನಿಹಿತಂ ಸ್ಮೃತಂ ತಯೋರಂಗೇಶ್ವಿದಂ ಯಸ್ಮಾತ್ ಜಗತ್ಸರ್ವಂ ಪ್ರತಿಷ್ಠಿತಂ. ತಯೋಹ ಅಂಗೇಶು ಆ ಹರಿವಾಯುಗಳು ಏನು ಅಶ್ವರೂಪದಲ್ಲಿ ನಿಂತಿದ್ದಾರೆ ಅವರ ಅಂಗಾಂಗಗಳಲ್ಲಿ ಇಡೀ ಜಗತ್ತು ಆಶ್ರಯವನ್ನು ಪಡೆದಿದೆ. ಇತಿ ಪ್ರಧ್ಯಾನೆ ಪ್ರಧ್ಯಾನ ಅನ್ನೋ ಗ್ರಂಥದಲ್ಲಿ ಉಪನಿಷತ್ ಸಂಬಂಧಪಟ್ಟಂತಹ ಅಶ್ವಸ್ವರೂಪಿ ನಾರಾಯಣ ಅಶ್ವಸ್ವರೂಪಿ ಬ್ರಹ್ಮದೇವರು ಮತ್ತು ಮೇಧ್ಯಾಶ್ವದಲ್ಲಿ ಅವರಿಬ್ಬರ ಸನ್ನಿಧಾನ ಇಡೀ ಜಗತ್ತಲ್ಲಿ ಅವರು ಆಶ್ರಯಿಸಿದೆ ಅನ್ನೋ ವಿಷಯ ಎಲ್ಲ ಬಂದಿದೆ ಅಂತ ಹೇಳಿದರು. ಉಚ್ಚೈಶ್ರವಾಹ ಸನ್ನಿಹಿತೋ ಮೇಧ್ಯೇಶ್ವೇ ತತ್ರ ಕೇಶವ ತಸ್ಮಿನ್ನಿದಂ ಜಗತ್ಸರ್ವಂ ಬ್ರಹ್ಮಾಚೋಚ್ಚೈಶ್ರವಸ್ಥಿತ. ಉಚ್ಚೈಶ್ರವ ಸನ್ನಿಹಿತ ಇನ್ನೊಂದು ವಿಶೇಷಾಂಶ, ಮೇಧ್ಯಾಶ್ವದೊಳಗೆ ಉಚ್ಚೈಶ್ರವಸ್ಥಿತ ಸನ್ನಿಧಾನ ಇದೆ. ಮೇಧ್ಯಾಶ್ವದೊಳಗೆ ಹರಿ ಮುಖ್ಯವಾಗಿ ಹರಿ, ಆಮೇಲೆ ವಾಯುದೇವರು ಪ್ರತಿಮಾ, ಆಮೇಲೆ ಅಶ್ವ, ಅದರಲ್ಲಿ ಉಚ್ಚೈಶ್ರವಸ್ಥ ಅಂತಕ್ಕಂತಹ ಅಮೃತ ಮಥನದ ಕಾಲಕ್ಕೆ ಏನೋ ಒಂದು ಕುದುರೆ ಹುಟ್ಟಿ ಬಂತು ಅದರ ಸನ್ನಿಧಾನ ಇದೆ, ಅದರ ಭಗವದ್ ವಿಭೂತಿ ರೂಪ ಇದೆ ಅಂತ ಬಂದಿದೆ. ಈಗಲಾಗಲಿ ಮೇಧ್ಯೇಶ್ವೇ ತತ್ರ ಕೇಶವ ತಸ್ಮಿನ್ನಿದಂ ಜಗತ್ಸರ್ವಂ ಬ್ರಹ್ಮಾಚ ಉಚ್ಚೈಶ್ರವಸ್ಥಿತ. ಉಚ್ಚೈಶ್ರವಸ್ಥರಲ್ಲಿ ಮತ್ತೆ ಬ್ರಹ್ಮದೇವರು ನೆಲೆಸಿದ್ದಾರೆ, ಅವರಲ್ಲಿ ಮತ್ತೆ ನಾರಾಯಣ ಇದ್ದಾರೆ. ಈ ತಿಳ್ಕೊಂಡು ಅಶ್ವಮೇಧ ಯಾಗವನ್ನು ಮಾಡಿದರೆ ಅದು ಅಶ್ವಮೇಧ ಯಾಗ. ಪರ್ವತಾಃ ಸಿಕತಾಶ್ಚೈವ ನದ್ಯ ಕೂಪಾಃ ಸರಾಂಸಿ ಚ ಹವಿಃ ಕಪಾಲಯೂಪಾದ್ಯ ದೇವತಾ ಏವ ಸರ್ವಶಃ ತತ್ತನ್ನಾಮೈ ವನಾಮೈಷಾಂ ಭಿನ್ನಾನಾಭಿಮಾನತಃ ನಾಮಾನಿ ತಾನ್ಯಪಿ ಹರೇ ಸಹಿ ಸರ್ವಗುಣಾಧಿಕಃ ಇತಿ ನಾರದೀಯೇ. ಇಲ್ಲೆಲ್ಲ ಹೇಳಬೇಕಾದ್ರೆ ಪರ್ವತಗಳು, ಸಿಕತಗಳು, ನದಿಗಳು, ಕೂಪಗಳು, ಸರಸ್ಸುಗಳು, ಆಮೇಲೆ ಹವಿಸ್ಸು ಎಲ್ಲ ಹೇಳಿದ್ರಲ್ಲ, ಅದಿಷ್ಟು ಕೂಡ ಏನು ಅಂದರೆ ಪರ್ವತಾಃ ಸಿಕತಾಶ್ಚೈವ ನದ್ಯಃ ಕೂಪಾಃ ಸರಾಂಸಿ ಚ. ಪರ್ವತಗಳು ಸಿಕತ ಅಂದರೆ ಮರಳು, ಮರಳುಗಳು, ನದ್ಯಃ ನದಿಗಳು, ಕೂಪಾಃ ಬಾವಿಗಳು, ಸರಾಂಸಿ ಚ ಮತ್ತು ಸರೋವರಗಳು, ಹವಿಃ ಕಪಾಲಯೂಪಾದ್ಯಃ ಹವಿಸ್ಸು ಕಪಾಲಯೂಪ ಮೊದಲಾದ ಯಜ್ಞದ ಸಾಮಗ್ರಿಗಳು, ದೇವತಾ ಏವ ಸರ್ವಶ ಎಲ್ಲದಕ್ಕೂ ದೇವತಾ ಅಭಿಮಾನಿ ದೇವತೆಗಳಿದ್ದಾರೆ. ನಾರೀತಿ ಚಿಂತನೆ ಮಾಡಬೇಕೇ ಹೊರತು ಬರೀ ಆ ಜಡ ಪದಾರ್ಥ ಅಂತ ನೋಡಬಾರ್ದು ಅಂತ ಹೇಳಿ ಇದರಲ್ಲಿ ಮಾಡಿರ್ತಾರೆ. ಯಾವುದು ಯಜ್ಞ ಕೊಡಬೇಕಾದ್ರೆ ಇರೋ ಪಾತ್ರೆಗಳು ಅವೆಲ್ಲದರಲ್ಲೂ ಏನಿರುತ್ತೆ, ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮ ಇವತ್ತೇನ ಗಮಂತವ್ಯಂ, ಎಲ್ಲದರಲ್ಲೂ ಭಗವತ್ ಸನ್ನಿಧಾನ. ಪೂಜಾ ಸಾಧನ ದ್ರವ್ಯದಲ್ಲಿ ಪರಮಾತ್ಮ ಇರ್ತಾನೆ, ಪೂಜ್ಯ ಪದಾರ್ಥಗಳಲ್ಲಿ ಪರಮಾತ್ಮ ಇರ್ತಾನೆ, ಪೂಜಕರಲ್ಲಿ ಪರಮಾತ್ಮ ಇರ್ತಾನೆ. ಅದು ಹೇಳೋದಕ್ಕೆ ಎಲ್ಲದರಲ್ಲೂ ಭಗವನ್ ನಾಮ ಇದೆ. ಅಭಿಮಾನಿ ದೇವತೆಗಳು ಬಂದು ಜಡ ಪದಾರ್ಥಗಳು ಅಭಿಮಾನಿ ದೇವತೆಗಳು ಅವೆಲ್ಲ ವಿಷ್ಣುವಿನ ವಶ. ಜೊತೆಗೆ ತತ್ತನ್ನಾಮ ಇವ ನಾಮೈಷಾಂ ಭಿನ್ನಾನಾಭಿಮಾನತಃ, ಹಾಗೆ ಪರ್ವತ ಅಂತಿದೆ. ಪರ್ವತಾಭಿಮಾನಿ ದೇವತೆ ಅಂದರೆ ಯಾರು ಅಂತ ಕೇಳಿದರೆ ನೀವು ಗೊತ್ತಿದ್ದರೆ ಹೇಳಿದ್ರು, ಪರ್ವತಾಭಿಮಾನಿ ದೇವತೆಗಳು ಅಂತ ಹೇಳಿದ್ರೆ ಆಯಿತು. ಆಫೀಸಲ್ಲಿ ಲೆಟ್ರ್ ಬರಬೇಕಾಗಿದೆ, ಯಾರು ಅಂತ ಗೊತ್ತಿಲ್ಲ, ಪ್ರತಿ ಆಫೀಸರ್ ಅಂತ ಬರೆದ್ರೆ ಆಯ್ತು, ಡೈರೆಕ್ಟರ್ ಅಂತ ಬರೆದು ಹಾಕ್ಬಿಡ್ತಾರೆ ಅಷ್ಟೇ, ಅವ್ರ ಹೆಸರು ಗೊತ್ತಿರಬೇಕಾಗಿಲ್ಲ. ಹೆಸರು ಗೊತ್ತಿದ್ದರೆ ಇನ್ನೂ ಒಳ್ಳೆಯದೇನೆ, ತಪ್ಪೇನಲ್ಲ, ಬರೀ ಡೈರೆಕ್ಟ್ ಪೋಸ್ಟ್ ಅದು ಅಷ್ಟೇ. ಪರ್ವತ ಪರ್ವತಾಭಿಮಾನಿ ದೇವತೆ, ನದಿ ನದಿಭಿಮಾನಿ ದೇವತಾ ಅಂತ ತಿಳ್ಕೊಂಡ್ಬಿಟ್ರೆ ಆಗೋಯ್ತು. ಯಾವುದೋ ಕ್ಷೇತ್ರಕ್ಕೆ ಹೋಗಿರ್ತಾರೆ, ಯಾವ ಕ್ಷೇತ್ರಾಭಿಮಾನಿ ದೇವತೆ ಗೊತ್ತಿಲ್ಲ, ಕ್ಷೇತ್ರಾಭಿಮಾನಿ ದೇವತಾ ಅಂದರೆ ಸಾಕದಕ್ಕೆ. ಆ ದೃಷ್ಟಿಯಿಂದ ಗೊತ್ತಿದ್ದು ಹೇಳೋದು ಇನ್ನೂ ಹೆಚ್ಚು ಪುಣ್ಯ. ಆದರೆ ಅಷ್ಟೇ ಹೇಳಿದ್ರು ಕೂಡ ಬಹಳಷ್ಟು ಮಹತ್ವ ಇದೆ, ಇಲ್ಲ ಅಂತಲ್ಲ. ಅದು ತತ್ತನ್ನಾಮ ಇವ ಆ ಹೆಸರಲ್ಲೇ ಇರುತ್ತೆ, ಯಾವ ಊರಿಗೆ ಅಂತ ಊರಿನ ಹೆಸರಲ್ಲೇ ದೇವತೆ ಹೇಳ್ಕೊಂಡ್ರೆ ಆಗೋಯ್ತು. ಲಂಕಾಕ್ಕೆ ಲಂಕಿಣಿ ಅಂತ ಕರೀತಾರಲ್ಲ ಹಾಗೆ. ನಾಮ ಯೇಷಾಂ ಭಿನ್ನಾನಾಭಿಮಾನತಃ ಆ ಜಡ ಪದಾರ್ಥಗಳು ಬೇರೆ, ವಿಮಾನ ದೇವತೆಗಳು ಬೇರೆ, ಹೆಸರು ಮಾತ್ರ ಒಂದೇ ಇರುತ್ತೆ. ಆದ್ದರಿಂದ ಅಭೇದನೂ ತಿಳ್ಕೊಬಾರ್ದು, ಬರೀ ಜಡ ಪದಾರ್ಥನೂ ತಿಳ್ಕೊಳ್ಬಾರ್ದು, ಸರಿಯಾಗಿ ಅನುಸಂಧಾನ ಇರಬೇಕು ಅಂತ ಹೇಳಿದರು. ನಾಮಾನಿ ತಾನ್ಯಪಿ ಹರೇ ಹೇ ಸಹಿ ಸರ್ವಗುಣಾಧಿಕ, ಅದು ವಸ್ತುಗಳ ಹೆಸರು, ದೇವತೆಗಳ ಹೆಸರು, ಮತ್ತು ದೇವರ ಹೆಸರು ಕೂಡ ಹೌದು. ಪರ್ವತ ಅಂತ ದೇವರ ಹೆಸರು, ನದಿ ಅಂತ ದೇವರ ಹೆಸರು. ಅದಕ್ಕೆ ನಾಮಾನಿ ತಾನ್ಯಪಿ ಹರೇ ಹೇ ಸಹಿ ಸರ್ವಗುಣಾಧಿಕ, ಎಲ್ಲ ಗುಣಗಳಿಂದ ಕೂಡಿರೋದ್ರಿಂದ ಯಾವ ಹೆಸರು ಹೇಳಿದ್ರು ದೇವರು ಅಪ್ಲಿಕಬಲ್ ಅಂತ ಹೇಳಿಬಿಡ್ತಾರೆ. ಇವತ್ತು ನದಿ ನದಿ ಅಂತ ಯಾತ ಕರೀತಾರೆ, ಅದೇನಿದೆ ಅದರಲ್ಲಿ, ಅದಿಷ್ಟು ಯಾರಲ್ಲಿದೆ, ದೇವರಲ್ಲಿದೆ. ಸೊ ಹೇಳಿದ್ನಲ್ಲ ಲಕ್ಷಾಧೀಶರು ಶ್ರೀಮಂತ ಅಂತ ಕರೆದ್ರೆ ಕೋಟ್ಯಾಧೀಶನ್ನ ಶ್ರೀಮಂತ ಕರೀಲೇಬೇಕು. ಯಾಕೆ ಇವನೇ ಶ್ರೀಮಂತ ಅಂತ ಕರೀಲಿಕ್ಕೆ ಏನು ಕಾರಣ, ಲಕ್ಷ ಇರೋದು. ಆ ಕೋಟ್ಯಾಧೀಶದಲ್ಲಿ ಅಂತ 100 ಲಕ್ಷ ಇದೆ, ಅವ್ನು ಶ್ರೀಮಂತ ಅಂತ ಕರಿಬೇಕಾ ಇಲ್ವಾಗ, ಕರಿಬೇಕು. ಅದಕ್ಕೆ ಯಾವ್ಯಾವ ವಸ್ತುಗಳು ಏನೇನು ಗುಣ ಹೊಂದಿದೆಯೋ ಆ ಗುಣದಿಂದಾಗಿ ಹೆಸರು ಅದಕ್ಕೆ ಬಂದಿದೆ. ಆ ಗುಣದಿಂದ ಅಗ್ನಿಗೆ ಸುಡೋದ್ರಿಂದ ಅಗ್ನಿ ಅಂತ ಬಂದಿದೆ. ಅಗ್ನಿಗೆ ಹತ್ತಕ್ಕೆ ಸುಡ್ತಾನೆ ಅದಕ್ಕೆ ಅಗ್ನಿ ಅಂತ ಹೆಸರು. ದೇವ್ರು ಸುಟ್ಟಷ್ಟು ಅಗ್ನಿ ಸುಡ್ತಾನಾ, ಅಗ್ನಿನೇ ಸುಟ್ಟಾಗ್ತಾನೆ ಬೇಕಾದ್ರೆ ದೇವರು. ಅಗ್ನಿ ಅಂದ ಹೆಸರು ಯಾರಿಗೆ ಬಂತೀಗ, ದೇವರಿಗೆ ಬಂತು. ಆ ರೀತಿ ಯೋಚನೆ ಮಾಡ್ತಾ ಹೋಗಿಬಿಟ್ರೆ ನೀರು ತಂಪಿದೆ, ದೇವರಷ್ಟು ತಂಪಿರ್ಲಿಕ್ಕೆ ಸಾಧ್ಯ ಆಗುತ್ತಾ? ಸೊ ನೀರಿನ ಗುಣ ತಂಪು ಅಂಬೋದು ಯಾರಲ್ಲಿ ಜಾಸ್ತಿ ಇದೆ, ದೇವರಲ್ಲಿ. ಅದಕ್ಕೆ ಆ ಹೆಸರಿಂದ ಆತ್ಮೀಯವಾಚ್ಯರಾಗಿದ್ದಾನೆ. ಈ ರೀತಿ ತಿಳ್ಕೊಂಡ್ಬಿಟ್ರೆ ಪ್ರತಿಯೊಂದು ಹೆಸರುಗಳು ದೇವರದು. ಯಾತಕ್ಕೆ ಬಂದ ಕಾರಣ ಸಹಿ ಸರ್ವಗುಣಾಧಿಕ, ಸರ್ವಗುಣಗಳನ್ನು ಹೊಂದಿದ್ದಾನೆ ಒಂದು ಕಾರಣ, ಅಧಿಕವಾಗಿ ಹೊಂದಿದೆ ಇನ್ನೊಂದು ಕಾರಣ. ಅಧಿಕವಾಗಿ ಹೊಂದಿದ್ದಾನೆ, ಎಲ್ಲದಕ್ಕಿಂತ ಭಾರಿ ಹೆಚ್ಚು ಹೊಂದಿರೋದ್ರಿಂದ ಆ ಹೆಸರು ಹೇಳಬೇಕು. ಕೋಟ್ಯಾಧೀಶ ಗಿಟ್ಟೆದೀಶ ಅಂದರೆ ಅರ್ಥ ಆಗ್ತದೆ, ಕುಬೇರ ಅಂದರೆ ಭಾರಿ ಇನ್ನೂ ಜಾಸ್ತಿ ಆಗ, ಕುಬೇರ ಅಂತ ಕರೆದುಬಿಟ್ರೆ ಇದಕ್ಕೆಲ್ಲ ಮೀರಿ ಆಗಿಬಿಡ್ತಾನಾಗ. ದೇವರಿಗೆ ಲಕ್ಷ್ಮೀಪತಿ ಅಂತ ಕರೆದಾಗ ಕುಬೇರ ಎಲ್ಲೋ ಹೋಗಿಬಿಡ್ತಾರ, ಅಷ್ಟು ಜಾಸ್ತಿ ನಾರಾಯಣ. ಹಾಂ, ಎಲ್ಲದಕ್ಕೂ ಅಚ್ಚ. ಕಾರಣ ಏನು, ಏನಾಗ್ತದೆ, ಏನು ಬರ್ತದೆ, ಹೇಗೆ ಬರಲೇಬೇಕದು. ಅಲ್ಲಿ ಪ್ರತಿಯೊಂದು ಸತ್ತನ ಹೆಸರು ಬಂದುಬಿಟ್ರೆ ಸರಿ, ನಮಗೇನಾಗುತ್ತೆ, ಚಿಕ್ಕ ಮಕ್ಕಳಿಗೆ ಪ್ಲೇನ್ ಅಂದರೆ ಆಟೋ ಪ್ಲೇನ್ ನೆನಪಾಗ್ತದೆ, ಪೇನ್ ತೊಗೊಂಬರ ಒಳತರ್ತಾರೆ. ದೊಡ್ಡವ್ರಲ್ಲಿ ಪ್ಲೇನ್ ಅದು ನೆನಪಾಗ್ತದೆ, ಈ ಪ್ಲೇನ್ ನೆನಪಾಗೋದಿಲ್ಲ, ಈ ಇದನ್ನು ಅರ್ಥ ಆಗೋದಿಲ್ಲ ಅವ್ರಿಗೆ. ಅದಕ್ಕೆ ಆ ಕಡೆ ಬಳಕೆ ಇದೆ. ದೊಡ್ಡ ದೊಡ್ಡವರೆಲ್ಲ ಏನೇ ಶಬ್ದ ಹೇಳಿದ್ರೆ ಏನು ಅರ್ಥ ಆಗುತ್ತೆ ಅವರಿಗೆ, ದೇವರು ಅಂತಲೇ ಅರ್ಥ ಆಗುತ್ತೆ. ಸಾಮಾನ್ಯರಿಗೆ ಏನು ಮಾಡಬೇಕು, ಅದನ್ನು ಬಿಡಿಸಿ ಹೇಳಬೇಕು, ದೇವ್ರಿಗೆ ಹೇಳಬೇಕಾಗಿ, ದೇವ್ರ ವಿಷಯ ಅಂತೇಳಿ ದೊಡ್ಡವ್ರಿಗೆ ಹೇಳಬೇಕಾಗಿಲ್ಲ. ಅದಕ್ಕೆ ವಿದ್ವತ್ ರೂಢಿ ಅಂತ ಕರೀತಾರೆ. ಸಾಮಾನ್ಯ ರೂಢಿ ಬೇರೆ, ವಿಜ್ಞ ಅಜ್ಞರಿಗೆ ವಿಮಾನ ಅನ್ನೋ ಹೆಸರು, ಚಿಕ್ಕ ಮಕ್ಕಳಿಗೆಲ್ಲ ಆಟ ಸಾಮಾನಲ್ಲಿ ರೂಢಿ, ದೊಡ್ಡವರಿಗೆ ಆ ಪ್ಲೇನಲ್ಲಿ ರೂಢಿ, ಜ್ಞಾನಿಗಳಿಗೆ ದೇವರಲ್ಲಿ ರೂಢಿ. ಗೊತ್ತಾಯ್ತಾ, ಒಂದೊಂದು ಪದವನ್ನು ಬೇರೆ ಆಗ್ತಾ ಹೋಗುತ್ತೆ. ಉಷಾಸ್ಥಿರೋ ಬ್ರಹ್ಮನಾಮ ತತ್ವಮಸ್ಯಾದಯೋಖಿಲಾಹ ಸಪ್ತಮ್ಯರ್ಥ. ಇಲ್ಲಿ ಹೇಳಿದರು ಉಷಾಹ ಸ್ಥಿರ ಅಂತ ಹೇಳಿದ್ರಿ, ಹೀಗೆಲ್ಲ ಹೇಳಿದಿರಿ, ಉಷಸ್ಸೇ ಸ್ಥಿರಸ್ಸು ಅಂತ ಅರ್ಥ ಆಗುತ್ತೆ ಅಂತ ಕೇಳಿದರೆ ಹಾಗಲ್ಲ. ಉಷಾಸ್ಥಿರೋ ಬ್ರಹ್ಮನಾಮ ತತ್ವಮಸ್ಯಾದಯೋಖಿಲಾಹ, ಉಷಸ್ಸು ಶಿರಸ್ಸು ಬ್ರಹ್ಮ ನಾಮ ತತ್ವಮಸಿ ಎಲ್ಲ ಏನಿವು ಯಾಕೆ ಅರ್ಥ ಮಾಡ್ಕೋಬೇಕು? ಸಪ್ತಮ್ಯರ್ಥ ಸಮುದ್ದಿಷ್ಟಾಹ, ಸಪ್ತಮಿ ಅಭಿವ್ಯಕ್ತಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಉಷಾಹ ಶಿರ ಅಂದರೆ ಶಿರಸಿ ಉಷಾಹ ಅಂತ ಅರ್ಥ ಮಾಡ್ಕೋಬೇಕೆ ಹೊರತು ಉಷಸ್ಸೆ ಶಿರ ಅಂತ ಅರ್ಥ ಮಾಡ್ಕೋಬಾರ್ದು. ಅವೆಲ್ಲ ಸಪ್ತಮ್ಯರ್ಥಾಹ ಅದರಲ್ಲಿರೋದು ಅಂತ ಅರ್ಥ. ಆ ಜೊತೆಗೆ ಪಂಚಮ್ಯರ್ಥಾಹ ತಥಾಶ್ರುತಾಹ, ಪಂಚಮ್ಯರ್ಥ ಶಿರಸ್ಸಿನಿಂದ ಉಷಾದೇವಿ ಹುಟ್ಟಿ ಬಂದಲು, ಆ ರೀತಿ ಅರ್ಥ ಮಾಡ್ಕೋಬೇಕು. ತತ್ವವಶಿಗೂ ಹಾಗೇನೆ ಅಂತ ಹೇಳಿಬಿಟ್ಟು ಆಚಾರ್ಯ ಏನು ಮಾಡಿದ್ರಿ, ಅರ್ಥ ಅಲ್ಲಿ ಬರೆದಿಲ್ಲ, ಇದನ್ನು ಚಂದೋಗಿದೆ ಅಲ್ಲಿ ಬರಿಬೇಕಾದ್ರೆ ಬರೀಲಿಲ್ಲ, ತತ್ವ ಹೇಳಿದ್ರು ಇಲ್ಲಿ ಬರೀತಾರೆ ಅರ್ಥನ. ಎಲ್ಲ ವ್ಯಾಸರಾದರೆ ಏನು ಮಾಡ್ತಾರೆ, ಎಲ್ಲ ಕಡೆ ಸೇರಿಸ್ಬಿಡ್ತಾರೆ, ಆ ನ್ಯಾಯಭರತ ಬರಿಬೇಕು ಎಲ್ಲದೂ ಸೇರಿಸ್ಬಿಟ್ಟು ಒಟ್ಟಿಗೆ ಅರ್ಥ ಹೇಳಿಬಿಡ್ತಾರೆ. ಅವರೇ ಹೇಳ್ತಾರೆ ಈಗ ಅಂತ ಯಾತಕ್ಕೆ ಬರಿತಿದ್ದೇವೆ ಅಂದರೆ ವಿಕ್ಷಿಪ್ತ ಸಂಗ್ರಹಾತ್ ಕಾಪಿ, ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಕಾಪಿ ಉದ್ದೇಶ ಉಪಪಾದನಾತ್, ಕೆಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳ್ತಾರೆ, ಕೆಲವನ್ನ ಅಲ್ಲಿ ಹೇಳಿದರೆ ಯುಕ್ತಿಗಳು ಹೊಸ್ತಾಗಿ ಹೇಳ್ತೀವಿ ಅಂತ ಹೇಳ್ತಾರೆ. ಯಾಕೆ ನಮಗೆ ಅರ್ಥ ಆಗೋದಕ್ಕೋಸ್ಕರ ಇಲ್ಲಿ 3 ಕಾರಣಕ್ಕೆ ಬರಿತೇವೆ ಅಂಥೇಳಿ ನ್ಯಾಯಾಮೃತ ಹೇಳಬೇಕು, ಬರೀಬೇಕಾದ್ರೆ ಹೇಳ್ತಾರೆ. ವಿಕ್ಷಿಪ್ತ ಸಂಗ್ರಹಾತ್ ಕಾಪಿ ಕಾಪ್ಯುಕ್ತಸ್ಯ ಉಪಪಾದನಾತ್ ಅನುಕ್ತ ಕಥನಾತ್ ಕಾಪಿ ಸಫಲೋಯಂ ಶ್ರಮೋ ಮಮ ಅಂತ ಹೇಳಿದ್ರು. ಅದಕ್ಕೆ ಇದು ಆಚಾರ್ಯ ಅದು ಎಲ್ಲೋ ನೋಡಿ ಸುಮ್ಮನೆ ಇದನ್ನು ಓದ್ದೇ ಇದ್ದವರಿಗೆ ಬೇಸರ ಸ್ವಂತ ಹೇಳಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಸ್ವಂತ ಹೇಳಿಬಿಟ್ಟು ಸಂಗ್ರಹ ಮಾಡಿದ್ದೀವಿ ಅಂತೇಳಿ ಇದೆಲ್ಲ ಓದ್ದಾಗ ತಕ್ಷಣ ಗೊತ್ತಾಗುತ್ತೆ. ನಾವೆಲ್ಲ ಓದಿ ಮಾಡ್ಕೊಳ್ಳೋದು ಭಾರಿ ಕಷ್ಟ, ಅಂಥವ್ರಿಗೆ ಭಾರಿ ಸುಲಭ, ಆ ರೀತಿ ಮಾಡ್ತಾರೆ. ಸಪ್ತಮ್ಯರ್ಥಾಹ ಸಮುದ್ದಿಷ್ಟಾಹ ಪಂಚಮ್ಯರ್ಥಾಸ್ ತಥಾಶ್ರುತಾಹ ಷಷ್ಟ್ಯರ್ಥಾಶ್ಚ, ಕೆಲವೊಮ್ಮೆ ಸಂಬಂಧ ಹೇಳೋದಕ್ಕೆ ಹೊರಟಾಗ ಷಷ್ಟ್ಯರ್ಥ ಹೇಳೋದಕ್ಕೆ ಬರುತ್ತೆ. ಚತುರ್ಥ್ಯರ್ಥ ತೃತೀಯಾರ್ಥಾಶ್ಚ ಸರ್ವಶ, ಕೆಲವೊಮ್ಮೆ ಚತುರ್ಥ್ಯರ್ಥ ಕೆಲವೊಮ್ಮೆ ತೃತೀಯಾರ್ಥ, ಎಲ್ಲ ಕಡೆ ಹಾಗೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದರು. ಎಲ್ಲಿ ಅಭೇದ ಅಂತ ಕಾಣುತ್ತೆ ಅಲ್ಲೆಲ್ಲ ಈ ರೀತಿ ಅರ್ಥ ಮಾಡಬೇಕು. ತದೈಕ್ಯವಾಚಿ ವಚ್ಛಬ್ದಾಹ ಅಪಿ ತದ್ಗತ್ವವಾಚಕಾಹ, ಅದಕ್ಕೇನೆ ತದೈಕ್ಯವಾಚಿವತ್ ಶಬ್ದಾಹ ತತ್ ಐಕ್ಯವಾಚಿವತ್ ಶಬ್ದಾಹ, ಅವರು ಐಕ್ಯ ಹೇಳಿದಂತೆ ಕಾಣ್ತಕ್ಕಂಥ ಶಬ್ದಗಳು, ಐಕ್ಯವತ್ ಐಕ್ಯ ಹೇಳಿದಂತೆ ಹೇಳ್ತಕ್ಕಂಥ ಶಬ್ದಗಳಿವೆಯಲ್ಲ ಅವು ಕೂಡ ತದ್ಗತ್ವ ವಾಚಕಾಹ, ಒಳಗಿರ್ತಕ್ಕಂಥ ಭಗವದ್ ರೂಪ ಹೇಳುತ್ತೆ ಹೊರತು ಪಾತ್ರೆ ತೋರಿಸಿ ಅದೇ ನೀರು ಅಂದರೆ ಅದೇ ನೀರಲ್ಲ, ಅದರೊಳಗೆ ನೀರಿದೆ ಅಂತಲೇ ಅರ್ಥ. ಆ ರೀತಿ ಅರ್ಥ ಮಾಡ್ಕೊಳ್ಳೋದು ಶಾಸ್ತ್ರದ ಒಂದು ಪದ್ಧತಿ ಅಂತ ಹೇಳ್ತಾರೆ. ಐಕ್ಯಾರ್ಥ ನೈವತೆ ಸರ್ವೇ ಭಿನ್ನ ರೂಪಾಯ ತಸ್ಸದ. ಐಕ್ಯಾರ್ಥ ಮಾಡಬಾರ್ದು. ಯಾತಕ್ಕೆ ಪಾತ್ರೆನೇ ಹಾಲಾಗಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಾಲನ್ನು ತೋರಿಸ್ತಾನೆ, ತೋರಿಸ್ಬೇಕಾದ್ರೆ ನೋಡ ಪಾತ್ರೆ ತೋರಿಸಿ ಹಾಲು ಅಂತಾನೆ. ಆದರೆ ನಮಗೆಲ್ಲರಿಗೂ ಗೊತ್ತು ಪಾತ್ರೆ ಏನಲ್ಲ, ಹಾಲಲ್ಲ. ಮತ್ತು ಯಾಕೆ ಹೇಳಿದರು ಅಂದರೆ ಅದರೊಳಗೆ ಹಾಲಿದೆ ಅಂತ ಅರ್ಥ ಅಷ್ಟೇ. ಆ ಅರ್ಥದಲ್ಲಿ ಹೇಳ್ತಾರೆ ಅಂತಂದ್ರೆ ಯೋಚನೆ ಮಾಡಬೇಡಿ. ಈಶಾಂಗವಾಚಿನೋ ವಾಸ್ಯು ತೇಷಾಮೇ ವತದರ್ಥತಃ. ಅವೆಲ್ಲ ಏನವು? ಈಶಾಂಗವಾಚಿನ ಪರಮಾತ್ಮನ ಅಂಗವಾಚಿಗಳು ಹೌದು, ಅವನ ಗುಣವಾಚಕವೂ ಹೌದು. ಸಪ್ತಸು ಪ್ರಥಮಾಯಸ್ಮಾತ್ ತದ್ಯೋಗ್ಯಾರ್ಥತಾ ಭವೇತ್ ಇತಿ ಬ್ರಹ್ಮತರ್ಕೇ. ಈಗ ಸಪ್ತಸು ಪ್ರಥಮ ವಿಭಕ್ತಿಯ ಅರ್ಥವನ್ನು ಏಳು ವಿಭಕ್ತಿಯಲ್ಲೂ ಮಾಡೋಕ್ಕೆ ಬರುತ್ತೆ ಅಂತ ಮಹಾವ್ಯಾಕರಣ ಹೇಳೋದ್ರಿಂದ ತತ್ತದ್ಯ ಯಾವ ಅರ್ಥ ಮಾಡಬೇಕಾಗಿದ್ದರೆ ಅಂತ ಏಳರಲ್ಲೂ ಬರುತ್ತೆ. ಯಾವ ಅರ್ಥ ಮಾಡಬೇಕು ಅಂದರೆ ತತ್ತದ್ಯೋಗ್ಯಾರ್ಥತಾ ಭವೆ. ಯಾವ ಅರ್ಥ ಮಾಡೋದ್ರಿಂದ ಅರ್ಥ ಸರಿಯಾಗಿ ವಾಕ್ಯಕ್ಕೆ ಅರ್ಥ ಆಗುತ್ತೋ ಅರ್ಥ ಮಾಡಬೇಕೇ ಹೊರತು ಮೇಲಿದೆ ಅಂತೇಳಿ ಅಪಾರ್ಥ ಮಾಡೋಕ್ಕೆ ಹೋಗಬಾರ್ದು. ಉಷಾಸ್ಥಿರೋ ಬ್ರಹ್ಮನಾಮ ತತ್ವಮಸ್ಯಾದಯೋಖಿಲಾ ಸಪ್ತಮ್ಯರ್ಥಾ ಸಮುದ್ದಿಷ್ಟಾ ಪಂಚಮ್ಯರ್ಥಾ ತಥಾ ಶ್ರುತಾ ಷಷ್ಟ್ಯರ್ಥಾಶ್ಚ ಚತುರ್ಥ್ಯರ್ಥಾಃ ತೃತೀಯಾರ್ಥಾಶ್ಚ ಸರ್ವಶಃ ತದೈಕ್ಯವಾಚಿವತ್ ಶಬ್ದಾಃ ಅಪಿ ತದ್ಗತ್ವವಾಚಕಾಃ. ಐಕ್ಯಾರ್ಥ ನೈವತೆ ಸರ್ವೇ ಭಿನ್ನ ರೂಪಾಯ ತಸ್ಸದಾ ಈಶಾಂಗವಾಚಿನೋ ವಾಸ್ಯುಃ ತೇಷಾಮೇವ ತತರ್ಥತಃ ಸಪ್ತಸು ಪ್ರಥಮಾಯಸ್ಮಾತ್ ತತ್ತದ್ಯೋಗ್ಯಾರ್ಥತಾ ಭವೇತ್ ಇತಿ ಬ್ರಹ್ಮತರ್ಕೇ. ಈ ಬ್ರಹ್ಮತರ್ಕದಲ್ಲಿ ಇದಿಷ್ಟು ಬಂದಿದೆ ಅಂತ ಕೋಟ್ ಮಾಡಿದ್ದರಿಂದ ಇದಿಷ್ಟು ರಾಯರು ಅರ್ಥ ಹೇಳಬೇಕು ಎಲ್ಲ ಸೇರಿಸಿದ್ರು ಖಂಡಾರ್ಥದೊಳಗೆ ಎಲ್ಲ ಅಲ್ಲಲ್ಲಿ ಎಲ್ಲಿ ಬೇಕೋ ಕರೆಕ್ಟಾಗಿ ಅಲ್ಲಿ ಸೇರಿಸಿಬಿಟ್ಟು ಸುಲಭವಾಗಿ ಅರ್ಥ ಮಾಡಿದ್ದಾರೆ. ಆಲ್ಬೋದು ಯಾವುದಾದ್ಮೇಲೆ ತೊಗೋಬೇಕು ಅದನ್ನು ಫಸ್ಟ್ ಯಾವುದಕ್ಕೆ ಟೈಮ್ ಮಾಡಬೇಕು ಇದರ ಆಮೇಲೆ ಸಪ್ತಮಿ ಹೋಗ್ಬೇಕು, ಆಮೇಲೆ ಆಗದವರೆ ಷಷ್ಠಿ, ಆಮೇಲೆ ಚತುರ್ಥಿ, ಆಮೇಲೆ ಪಂಚಮಿ, ಒಂದೊಂದೇ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳಿ ತತ್ತದ್ಯೋಗ್ಯ ಅರ್ಥತ ಆ ಪದನೇ ಉತ್ತರ. ಅದಕ್ಕೆ ಆಗದೆ ಹೋದ ನೆಕ್ಸ್ಟ್ ಗಂಗಾತಿ ಗಂಗಾಯಾಮ್ ಘೋಷ ಅಂದರು. ಫಸ್ಟ್ ಏನಂತ ಮಾಡಬೇಕೀಗ? ಫಸ್ಟ್ ಗಂಗಾಯಮ್ ಅಂತಲೇ ಮಾಡಬೇಕು. ಫಸ್ಟು ಮಾಡೋಕ್ಕಾಗಲಿಲ್ಲ ಗಂಗಾತೀರಿ ಅಂತ ಮಾಡ, ಅದು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹತ್ರ ಅಂತ ಹೋಗೋದು ಒಂದೊಂದೇ ಸ್ಟೆಪ್. ಅದಕ್ಕಾಗಿ ಕ್ರಮ ಹೇಳಬೇಕಾದ್ರೆ ಉಟ್ಟಪಟ್ಟ ಮಾಡಿ ಯಾವುದು ಪ್ರಿಫರೆನ್ಸ್ ಕೊಡಬೇಕು. ಸಪ್ತಸು ಪ್ರಥಮ ಆದರೂ ಕೂಡ ಆ ಏಳು ಭಕ್ತಿಯನ್ನು ಮಾಡಬೇಕಾದರೂ ಕೂಡ ಯಾವ ವ್ಯಕ್ತಿ ಪ್ರಿಫರೆನ್ಸ್ ಕೊಡಬೇಕು ಅಂದರೆ ಸಪ್ತಮಿ ಸಪ್ತಸು ಪ್ರಥಮ ಆದ್ದರಿಂದ ಪ್ರಥಮ ಫಸ್ಟ್ ಮಾಡಿಬಿಡಿ. ಅದಾಗದೆ ಹೋದ ಒಂದೊಂದೇ ಚೇಂಜ್ ಮಾಡ್ತಾ ಹೋಗಿ ಅಂತ ಆರ್ಡರ್ನಲ್ಲಿ. ಆಮೇಲೆ ಇನ್ನೂ ಮುಂದಿದೆ ಅಲ್ಲೇ ಅಂಗ ಪ್ರತ್ಯಂಗ ಶೋ ವ್ಯಾಪ್ತೋ ವಿಷ್ಣುರೇ ಬತುರಂಗಮೇ ಅಥೋ ವಿಷ್ಣುಂಗಂ ಸರ್ವಂ ವೇದ್ಯಾಂಗಸ್ತಮುದೀರಿತಂ ಇತಿ ಚ. ಅಂಗ ಪ್ರತ್ಯಂಗ ಶೋ ವ್ಯಾಪ್ತ. ಅಂಗ ಪ್ರತ್ಯಂಗ, ಅಂಗ ಪ್ರಧಾನವಾದರೆ ಅಂಗ ಕೈ ಅಂಗ, ಬೆರಳುಗಳು ಪ್ರತ್ಯಂಗ, ಗೊತ್ತಾಯ್ತಾ? ಆ ರೀತಿ ಅಂಗ ಪ್ರತ್ಯಂಗಗಳಲ್ಲಿ ಅವಯವ ಪ್ರತ್ಯವಯವಗಳಲ್ಲಿ ಪರಮಾತ್ಮ ಏನಾಗಿದ್ದಾನೆ? ವ್ಯಾಪ್ತ. ವಿಷ್ಣುರೇವ ತುರಂಗವೇ, ತುರಂಗಮೇ ತುರಂಗಮ ಕುದುರೆ, ಯಾವ ತುರಂಗಮ? ಅಶ್ವಮೇಧದ ಕುದುರೆ. ಅದರಲ್ಲಿ ಪರಮಾತ್ಮ ಹೀಗೆ ವ್ಯಾಪ್ತನಾಗಿದ್ದಾನೆ. ಅಥೋ ಅದು ಇಡೀ ಅಶ್ವಮೇಧವನ್ನು ಅಶ್ವರು ಬಲಿಕೊಡೋದು ಅಂದ್ರೇನು? ಜಗತ್ತನ್ನು ಪರಮಾತ್ಮನ ಅಧೀನ ಅಂತ ತಿಳ್ಕೊಡೋದು. ಇಡೀ ಜಗ ಈಶಾವಾಸ್ಯ ಭೇದಂ ಸರ್ವಂ ಅಂತ ಅರ್ಥ ಮಾಡಿಕೊಳ್ಳದೆ ಅದರ ಮುಖ್ಯ ಸಂಕೇತ. ಅಥೋ ವಿಷ್ಣುಂಗಗಂ ಸರ್ವಂ ಮೇಧ್ಯಾಂಗಸ್ಥಮುದೀರಿತಂ. ಮೇಧ್ಯ ಅಂದರೆ ಅಶ್ವಮೇಧದ ಕುದುರೆ, ಅದರ ಅಂಗಸ್ಥಂ ಅಂಗದಲ್ಲಿ. ಅಥೋ ವಿಷ್ಣು ಇದು ಏನೇನಿದೆ ಅದಿಷ್ಟು ಕೂಡ ಎಲ್ಲಿದೆ? ವಿಷ್ಣುಂಗಗಂ, ವಿಷ್ಣುವಿನ ಅಂಗದಲ್ಲಿ ಆಶ್ರಯವನ್ನು ಪಡೆದಿದೆ ಅಂತ ತಿಳ್ಕೊಳ್ಬೇಕು ಅಂತ ಉಪನಿಷತ್ ಹೇಳಿತು ಅಂತ ಅದಿಷ್ಟು ಆಚಾರ್ಯರು ಇತೀಚ. ಇಷ್ಟಾಯಿತು. ಪುನರಪಿ ಅಶ್ವಸ್ಯ ಮೇಧ್ಯಸ್ಯ ಇತಿ ವಚನ ಕಶ್ಯತಿ ಅಶ್ವಸ್ಯ ಏವಂ ಆಸೀದಿತಿ ಇತಿಹಾಸ ರೂಪೇಣ ರುಚ್ಯತೆ ಕಿಂತು ಸರ್ವ ಮೇಧ್ಯಾನಾಮ ಏವಮಿತಿ ವ್ಯಾಪಾರಾರ್ಥಂ. ಇದೇ ವಾಕ್ಯ ರಾಯರು ಹಾಗೆ ಇಟ್ಟಿದ್ದರು. ಮತ್ತೆ ಮತ್ತೆ ಅಶ್ವಸ್ಯ ಅಂತ ಅದಕ್ಕೆ ಹೇಳ್ತಾರೆ ಅಂದರೆ ವಚನಂ ಕಶ್ಯತಿ ಅಶ್ವಸ್ಯ ಏವಂ ಆಸೀದಿತಿ ಇತಿಹಾಸ ರೂಪೇಣ ನಾವು ಉಚ್ಯತೆ. ಯಾವುದೋ ಒಂದು ಕುದುರೆ ಇತ್ತು, ಯಾವುದೋ ಒಂದು ಯಜ್ಞ ಮಾಡಿದರು, ಅದಕ್ಕೆ ಮಾತ್ರ ಹೇಗಿತ್ತು ಅಂತ ತಿಳ್ಕೋಬಾರ್ದು. ಇಂದು ಸರ್ವಮೇಧ್ಯಾನಾಮ ಎಂಬ ಮಿತಿ ವ್ಯಾಪನಾರ್ಥ. ಎಲ್ಲ ಯಜ್ಞದ ಕುದುರೆಗಳಿಗೂ ಹೀಗೆ ಅನುಸಂಧಾನ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಮಧ್ಯ ಮಧ್ಯೆ ಮತ್ತೆ ಅಶ್ವಸ್ಯ ಅಂತ ಹೇಳಿದರು. ಇದು ಬಹಳ ಮುಖ್ಯ. ಅದಕ್ಕೆ ಯೋ ಅಂತಲ್ಲ ಯೋ ಭಕ್ತಿಯ ಗುರು ರಾಘವೇಂದ್ರ ಕನ್ನಡ ದ್ವಂದ್ವಂ ಸ್ಮರನ್ ಯಹ ಪಠೇತ್. ಯೋ ಇದೆ ಮತ್ತೆ ಯಹ ಬಂತು. ಯಾತಕ್ಕೆ ಯಹ ಯಹ ಪಠೇತ್, ಯಾರ್ಯಾರು ಹೇಳ್ತಾರೋ ಅವರಿಗೆಲ್ಲ ಫಲ ಸಿಗುತ್ತೆ. ಬರೀ ಒಬ್ಬರಿಗೆ ಸಿಗೋದಾಗಿಬಿಟ್ರೆ ಕಡಿಮೆ ಆಯಿತು. ಎತ್ತರ ಧೂಮ ತತ್ರ ಬನ್ನಿ ಅಂದರು. ಎತ್ತರ ಎತ್ತರ ಧೂಮ ತತ್ರ ಹತ್ರ ಬನ್ನಿ ಅಂದಾಗ ಏನಾಯ್ತು? ಈಗ ಫರ್ದರ್ ಕ್ಲಾರಿಫೈ ಆಯಿತು. ಆ ರೀತಿ ಹೇಳಿರೋದ್ರಿಂದ ಅದು ಬರೀ ಒಂದು ಕುದುರೆಗೆ ಅಪ್ಲೈಕಬಲ್ ಅದಲ್ಲ, ಇದು ಎಲ್ಲ ಕುದುರೆಗಳಿಗೂ ಅಪ್ಲೈ ಆಗುತ್ತೆ. ಯಾವ ಕುದುರೆಗಳು? ಅಶ್ವಮೇಧ ಯಜ್ಞ ಕೊರಟಾಗ ಎಲ್ಲಿದೆ, ಏನಾಗಿದೆ? ಅಥೋ ವಿಷ್ಣುಂಗಂ ಸರ್ವಂ. ಹಾಂ, ಅಲ್ಲ ಏನಿದೆ, ಅಥೋ ವಿಷ್ಣುವಂಗಗಂ ಸರ್ವಂ ಮೇಧ್ಯಾಂಗಸ್ಥ ಮುದೀರಿತಂ. ಉಪಾಯ ಏನು ಮಾಡಬೇಕೀಗ, ಅಂಗ ಪ್ರತ್ಯಂಗವು ವ್ಯಾಪ್ತೋ ವಿಷ್ಣುರೇ ಬತುರಂಗಮೇ ತುರಂಗಮ ಅಶ್ವಭೇದದ ಕುದುರೆಯಲ್ಲಿ ಅಂಗ ಪ್ರತ್ಯಂಗಶಃ ಅಂಗಶಃ ಪ್ರತ್ಯಂಗಶ ವಿಷ್ಣು ವ್ಯಾಪ್ತನಾಗಿದ್ದಾನೆ. ಅಥೋ ವಿಷ್ಣುವಂಗಗಂ ಸರ್ವಂ, ಆದ್ದರಿಂದ ಪ್ರತಿಯೊಂದು ಕೂಡ ಏನೀಗ ವಿಷ್ಣುವಿನ ಅಂಗದಲ್ಲೇ ಇದೆ. ಒಂದಾಯ್ತು. ಈಗ ಕೊನೆ ಮುಂದೆ ನಡೀತಾ, ಸರ್ವಂ ಮೇಧ್ಯಾಂಗಸ್ಥ ಮುದಾರಿತ, ಮೇಧ್ಯಾಂಗಸ್ಥವಾಗಿ ಯಾವುದಿದೆ ವಿಷ್ಣು ರೂಪ ಅದೆಲ್ಲವೂ ಅಂಥ ವಿಷ್ಣು ರೂಪದಲ್ಲೇ ಎಲ್ಲವೂ ಇದೆ. ಅದು ಭಗವದ್ ರೂಪರೂಪಗಳಿಗೇನಿಲ್ಲ ಭೇದ, ಮೇಧ್ಯಾಂಗಸ್ಥವಾದಂಥ ವಿಷ್ಣು ರೂಪ ಮತ್ತು ಅದು ವಿಷ್ಣುವಂಗಗಂ ಸರ್ವಂ, ಸರ್ವತ್ವಾಗಿರ್ತಕ್ಕಂಥ ಜಗತ್ತು. ಇಲ್ಲಿ ಯಾವ ಮೇಧ್ಯಾಂಗಸ್ಥವಾಗಿ ಹೇಗೆ ಎಲ್ಲ ಪದಾರ್ಥಗಳಿವೆಯೋ ಹಾಗೆ ಅದೇ ಭಗವದ್ ರೂಪದಲ್ಲೇ ಇಡೀ ವಿಶ್ವ ಕೂಡ ಏನಾಗಿದೆ, ಅಂಗಪ್ರತ್ಯಯಗಳಲ್ಲಿ ವ್ಯಾಪ್ತಿಯನ್ನು ಹೊಂದಿದೆ. ಅದಕ್ಕೆ ಈಶಾವಾಸ್ಯ ವಿಧಂ ಸರ್ವಂ ಇದ್ದ ಹಾಗೆ ವಿಷ್ಣುವಂಗಂ ಸರ್ವಂ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟ, ಮೇಧ್ಯಾಂಗಸ್ಥ ಮುದೀರಿತಂ ವಿಷ್ಣೋ, ಇನ್ನೊಂದು ಅರ್ಥನೂ ಬರುತ್ತೆ ಅದಕ್ಕೆ. ಮೇಧ್ಯಾಂಗಸ್ಥಂ ಅಂದರೆ ಅಭಿಮಾನಿ ದೇವತಾಧಿಕಂ ವಿಷ್ಣುವಂಗಸ್ಥಂ, ಅಭಿಮಾನಿ ದೇವತೆ ಬದಲು ಕುದುರೆ ಇದೆ, ಅದಕ್ಕೆ ಅಂಗಪ್ರತ್ಯಂಗ ಇದೆ. ಅಂಗಗಳಲ್ಲೂ ದೇವತೆಗಳು, ಪ್ರತ್ಯಂಗಗಳಲ್ಲೂ ದೇವತೆಗಳು, ಆ ದೇವತೆಗಳಿಗೆ ಮತ್ತೆ ವಿಷ್ಣು, ಆ ರೀತಿಯೇ ತಗೋಬೇಕು. ಅಂದರೆ ಅಂಗಪ್ರತ್ಯಂಗಗಳಲ್ಲಿ ಎರಡೆರಡು ಆಯ್ತು. ಈಗ ಒಂದು ಅಂಗಪ್ರತ್ಯಂಗಗಳು, ಅದರ ಅಂಗಪ್ರತ್ಯಂಗಗಳಿಗೆ ಪ್ರತ್ಯೇಕ ಪ್ರತ್ಯೇಕ ಅಭಿಮಾನ ದೇವತೆಗಳು, ಅದರೊಳಗೆ ವಿಷ್ಣು ರೂಪಗಳು. ಅದು ಈ ರೀತಿ ಮಾಡಿಕೊಂಡಾಗ ವಿಷ್ಣು ರೂಪ ಮಧ್ಯೆ ಅಭಿಮಾನಿ ದೇವತೆಗಳನ್ನ ಸೇರಿಸೋಕ್ಕೋಸ್ಕರ ಮೇಧ್ಯಾಂಗಗಂ ಅಂತ ಹೇಳಿದ್ರೆ ಸರಿ ಹೋಯ್ತಾಗ. ವಿಷ್ಣೋ ಸರ್ವ ವ್ಯಕ್ತಿ ಶು ಅಭಿವ್ಯಾಪ್ತಿ, ಅದೇ ಹೇಳ್ತಿರಲಿ ಪುನರಪ್ಯಸ್ಯ ಮೇಧ್ಯಸ್ಯ ಇತಿ. ಅದಾದಮೇಲೆ ಸರ್ವ ವ್ಯಕ್ತಿ ವ್ಯಕ್ತಿಷು ಅಭಿವ್ಯಾಪ್ತೈ ತಾತ್ಪರ್ಯಾಧಿಕ್ಯ ವಿತ್ತಯೇ ಪ್ರತೀತಾನೋಪತ್ತೇರಪಿ ಆಭಾಸತ್ವೇ ವಿವಕ್ಷಯ ಪುನರ್ವಚನಬುದ್ಧಿಷ್ಟಂ ಶತಚೋಪಿ ಪೃಥಕ್ ಪೃಥಕ್ ಇತಿ ಚ. ಆಚಾರ್ಯ ಏನೇ ಕೊಟ್ಟರು ಕೊಟೇಶನ್, ಅದಕ್ಕೆ ವಿಶ್ವಶಾಸ್ತ ಮಧ್ಯೆ ಬಂತು. ಯಾತಕ್ಕೆ ಅಂದರೆ ಒಂದೇ ಅಶ್ವಕ್ಕಲ್ಲ ಎಲ್ಲ ಯಜ್ಞಾಶ್ವಗಳು ಅನ್ವಯ ಆಗುತ್ತೆ ಅಂತ ಹೇಳಿದ ಮೇಲೆ ಅದಕ್ಕೊಂದು ವಾಕ್ಯ. ಈ ರೀತಿ ಬಂದಾಗೆಲ್ಲ ಜನರಲ್ ರೂಲ್ ಅದು, ಹೀಗೆ ತಿಳ್ಕೊಂಬಿಡಿ ಅಂತ ಅರ್ಥ. ಹೇಗೆ ಸರ್ವ ವ್ಯಕ್ತಿಷು ಅಭಿವ್ಯಾಪ್ತಿಯೈ, ಸರ್ವ ವ್ಯಕ್ತಿಗಳಲ್ಲೂ ವ್ಯಾಪ್ತವಾಗಿದೆ ಅಂತ ಹೇಳೋದಕ್ಕೋಸ್ಕರ, ತಾತ್ಪರ್ಯಾಧಿಕ್ಯ ವಿತ್ತಯೇ ವಿಶೇಷ ತಾತ್ಪರ್ಯ ಇದೆ ಅಂತ ಹೇಳೋದಕ್ಕೋಸ್ಕರ, ಪ್ರತೀತ ಅನುಪಪತ್ತೇರಪಿ ಆಭಾಸತ್ವೇ ವಿವಕ್ಷಯ, ಪ್ರತೀತ ಅನುಪತ್ತಿ ಇದ್ದಾಗ ಅದು ಆಭಾಸತ್ವ ಅಂತ ಹೇಳೋದಕ್ಕೋಸ್ಕರ, ಪುನರ್ವಚನ ಉದ್ದಿಷ್ಟಂ ಶತಶೋಪಿ ಪೃಥಕ್ ಪೃಥಕ್. ಅದಕ್ಕೆ ನೂರಾರು ಸತ್ಯ ಮತ್ತೆ ಮತ್ತೆ ಯಾತಕ್ಕೆ ಹೇಳ್ತಾರೆ ಅಂದರೆ ಈ ಕಾರಣಕ್ಕೋಸ್ಕರ ಹೇಳ್ತಾರೆ. ಮೊದಲನೇದಾಗಿ ಸಾಮಾನ್ಯವಾಗಿ ಯಾರು ಹೇಳಿದ್ರು ಒಪ್ಪ ವಿಚಾರ ಅದು, ಜೊತೆಗೆ ಏನು ಮಾಡಿಬಿಟ್ರೆ ಆಚಾರ ಕೊಟೇಶನ್ ಬೇರೆ ಕೊಟ್ಟರು. ಕೊಟೇಶನ್ ಕೂಡ ಅನುಕೂಲ ಏನಾಯಿತು ಅಂದರೆ, ಸರ್ವ ವ್ಯಕ್ತಿ ಅಭಿವ್ಯಾಪ್ತಿ ಎಂಬುದಕ್ಕೆ ಸಾಕಾಯಿತು, ಬೇರೆ ಕಡೆಗೆಲ್ಲ ಗುಡ್ದೆಲ್ಲ ಅಪ್ಲೈ ಆಗುತ್ತೆ. ಬೇರೆ ವಿಷಯ ಓಕೆ, ಕೊಟೇಶನ್ ಕೊಟ್ಟಾಗ ಏನು ಅನುಕೂಲ ಆಯಿತು ಅಂದರೆ ಬೇರೆ ಎಂಥ ಪ್ರಸಂಗಗಳಿರುತ್ತೆ ಅಲ್ಲೂ ಕೂಡ ಹೀಗೆ ಅರ್ಥ ಮಾಡಿಕೊಳ್ಳಿ ಅಂಥೇಳಿ ಎಕ್ಸ್ಟೆಂಡ್ ಮಾಡಿಬಿಡಿ. ಎರಡನೇದು ಯಾವುದು, ತಾತ್ಪರ್ಯಾಧಿಕ್ಯ ವಿತ್ತಯೇ. ಎರಡನೇದು ಒಂದು ಹೇಳಿದ್ರಿಂದ ಅದಿಷ್ಟು ಸೇರಿಸ್ಕೊಂಡು ಅರ್ಥ ಬರೀಬೇಕು ಅಂತ ಅರ್ಥ. ಮೊದಲನೇದು ಏನಾಯಿತು, ಸರ್ವ ವ್ಯಕ್ತಿಷ ಅಭಿವ್ಯಾಪ್ತಿ, ಅದ್ರ ಬಿಡಿಸಿ ಹೇಳಿಬಿಟ್ರು. ತಾತ್ಪರ್ಯಾಧಿಕ್ಯ ವಿತ್ತಯೇ ಎರಡನೇದು, ಇನ್ನೂ ವಿಶೇಷ ತಿಳ್ಕೊಬೇಕಾಗ. ಪ್ರತೀತ ಅನುಪಪತ್ತೇರಪಿ ಆಭಾಸತ್ವೇ ವಿವಕ್ಷಯ, ಪ್ರತೀತ ಅನುಪಪತ್ತಿ ಇದ್ದಾಗ ಅದು ಆಭಾಸ ಪ್ರತಿಬಿಂಬ ಅಂತ ತಿಳ್ಕೊಳ್ಳಿ ಅಂತ ಹೇಳೋ ದೃಷ್ಟಿಯಿಂದನೂ ಇದೆ. ಪುನರ್ವಚನ ಅಂದರೆ ಹೇಳಿದ್ದೇನೆ ಮತ್ತೆ ಹೇಳೋದು, ಶತಶೋಪಿ ಪೃಥಕ್ ಪೃಥಕ್. ಅದೇ ರೀತಿ ಪುನರ್ವಚನವನ್ನು ಪ್ರತ್ಯೇಕ ಹೇಳಿ ನೂರಾಸರ್ಥ ಹೇಳಿ ಆ ರೀತಿ ಅರ್ಥ ಮಾಡೋದು. ಕಿಂತು ಶತಶೋಪಿ ಶುಹು ಪೃಥಕ್ ಪೃಥಕ್ ಪ್ರತಿವಾಕ್ಯಂ, ಒಂದು ಸರ್ತಿ ಎರಡು ಸರ್ತಿ ಹೇಳೋದಲ್ಲ, ನೂರಾರು ಸರ್ತಿ ಬೇಕಾದ್ರೆ ಹೇಳ್ಬೋದು. ಎಷ್ಟೊಂದರೆ ವಿಷ್ಣು ಸರ್ವೋತ್ತಮ ನೂರಾರು ಸರ್ತಿ ಯಾತಕ್ಕೆ ಹೇಳ್ತಾರೆ ಅಂದರೆ ಮಹಾ ತಾತ್ಪರ್ಯ ಇದೆ ಅಂತ ಹೇಳೋದಕ್ಕೋಸ್ಕರ. ಅದು ತುಂಬ ಮುಖ್ಯ ವಿಷಯ, ಮತ್ತೆ ಮತ್ತೆ ರಿಪೀಟ್ ಮಾಡ್ತಾರೆ, ಬೇರೆ ವಿಷಯನ ಅಷ್ಟು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಇವೇ ಇವನ್ನ ಸಪ್ರೇಟ್ ಕಲೆಕ್ಟ್ ಮಾಡ್ಕೊಂಬಿಟ್ರೆ ಒಂದು ವಾಕ್ಯಾರ್ಥಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಗೊತ್ತಾಗುತ್ತೆ. ವಿಷ್ಣೋ ಪುರೀಷಸ್ಥಾನೀಯ ಕಾಠಿನ್ಯಾತ್ ಪೃಥಿವೀ ಶ್ರುತ ತತ್ಸತ್ವಿಗತಾ ಸರ್ವಾ ಭೂಬದ್ಯಸ್ಥಾ ಪ್ರಕೀರ್ತಿತಾ. ವಿಷ್ಣು ದಾಸೋತ್ರ ನೋಡೋಕ್ಕೆ ಹೋದಾಗ ವಾಮನ ವಾಮನ ಭಾಮನ ಒಂದೇ ಹಾಗೆ ರಿಪೀಟ್ ಆದಾಗ ಕಾಣುತ್ತೆ ಎಲ್ಲ ಕೂಡ. ರಾಘವ ರಾಘವ ರಾಕ್ಷಸ ಶತ್ರು ರಿಪಿಟೇಷನ್ ಎಲ್ಲ ಕಾರಣಗಳಿವು. ಯಾತಕ್ಕೆ ಅಂತ ಹೇಳೋದಕ್ಕೋಸ್ಕರ, ಒಂದು ಪದಕ್ಕೆ ಬೇರೆ ಅರ್ಥ, ಇನ್ನೊಂದು ಪದಕ್ಕೆ ಅದೇ ಅರ್ಥ. ಎರಡು ಸತ್ಯ ಹೇಳಿದ ಭಕ್ತಿ ಅತಿಶಯ ಪ್ರಾರ್ಥನೆ ಪೌನರುಕ್ತಿಯಂ ನಶ್ಯ ಇನ್ನೊಂದು ವಾಕ್ಯ. ಅನೇಕ ದೃಷ್ಟಿಯಿಂದ ಒಂದೊಂದು ಹೇಳಬೇಕು. ನೋಡಿದ್ರೆ ಏನು ಸತ್ಯಲ್ದ ಹೋದರೆ ಏ ರೂಪನೇ ರಿಪೀಟ್ ಮಾಡ್ತಿದ್ದಾರೆ ಅಂತೇಳಿ. ಅದಕ್ಕೊಂದು ರೂಲ್ ಇದೆ, ಆ ರೂಲ್ ಪ್ರಕಾರ ಮಾಡಿದ್ದಾರೆ ಅಂತ ಅರ್ಥ. ವಿಷ್ಣೋ ಪುರೀಷಸ್ಥಾನೀಯ ಕಾಠಿನ್ಯಾತ್ ಕಾಠಾನೀಯ ಕಾಠಿನ್ಯಾತ್ ಪೃಥಿವೀಶ್ರುತ ತಸ್ತತ್ವ ಸಿಕತಾ ಸರ್ವಾ ಉಪಧ್ಯಸ್ಥ ಪ್ರಕೀರ್ತಿತಾ. ವಿಷ್ಣೋ ಆಮೇಲೆ ಉರ್ವ್ಯಾಸ್ತು ಪಾದಗತ್ವೇಪಿ ನೋಬಧ್ಯತ್ವಂ ವಿರುದ್ಧತೆ ಯತಸ್ತದಭಿಮಾನಿನ್ಯೋ ದೇವತಾ ಅನುಕೀರ್ತಿತಾ. ತಾಸಾಂಚ ಬಹುರೂಪತ್ವಾತ್ ಐಶ್ವರ್ಯಾಚ ಪರೇಶಿತುಃ ಇತಿ ಚ ಅವಾಂತರ ದಿಶೋ ವಿಷ್ಣೋಃ ಅಸ್ತಿಪುಚ್ಛಾನ್ಯುದಾಹೃತಾಃ ಪೂರ್ವಪಶ್ಚಾರ್ಧಭೇದೇನ ದಿಶಃ ಪಾರ್ಶ್ವೇ ಪ್ರಕೀರ್ತಿತೆ ಶಿರಶ್ಚ ಪಾದಮೂಲಾನಿ ಪುಚ್ಛಂ ಷಡ್ರುತವಸ್ಮೃತಾಃ ಸಂವತ್ಸರಾಭಿಮಾನೀ ಚ ಬ್ರಹ್ಮಾ ಸರ್ವಶರೀರಗಃ ಕ್ಲೋಮಾನಶ್ಚ ಹೃಚ್ಚೈವ ಮಾಂಸೌಕಿರ್ಯಭಿಮಾನಿನಃ ಆಂತ್ರೇಷು ನದ್ಯಃ ಸರ್ವಾಶ್ಚ ಸೋಯಂ ವಿಷ್ಣುಃ ಸನಾತನಃ ಇತಿ ಚ ನಭೋಭಿಮಾನೀ ವಿಘ್ನೇಶೋ ವಿಷ್ಣೋರ್ಮಾಂಸಾಶ್ರಿತಃ ಸದಾ ಅಂತರಿಕ್ಷಾಭಿಮಾನೀ ಚ ತಸ್ಸೂನು ಹೃದರೇ ಸ್ಥಿತಃ ಇತಿ ಚ. ಇದೆಲ್ಲ ಒಟ್ಟಿಗೆ ಅನೇಕ ವಿಷಯ ಹೇಳಿದರು. ವಿಷ್ಣು ಪುರುಷಸ್ಥಾನೀಯ ಕಾಠಿನ್ಯಾತ್ ಪೃಥಿವೀ ಶ್ರುತ. ವಿಷ್ಣುವ ಪೃಥಿವಿಯನ್ನು ವಿಷ್ಣುವನ್ನು ಪುರುಷ ಅಂತ ಕರೆದು ಅದಕ್ಕೆ ಕಾಠಿನ್ಯದ ಒಂದು ನಿಮಿತ್ತದಿಂದ ಪೃಥಿವಿ ಕಠಿಣ ಪುರುಷ ಕಠಿಣ ಅರ್ಥಲ್ಲಿ ಹೇಳಿದ್ದು ಅಂತೇಳಿ ಹೊರಗಿನ ಕಾರಣಗಳು. ತಸ್ತತ್ವ ಸಿಗತಾ ಸರ್ವಾಹ ಉಪಧ್ಯಸ್ಥ ಪ್ರಕೀರ್ತಿತ. ಆದ್ದರಿಂದ ಮರಳುಗಳು ಮೊದಲಾದವುಗಳೆಲ್ಲ ಮರಳಿನ ಕಣಗಳು ಎಲ್ಲ ಕೂಡ ಉಪಧಿಗಳಿದ್ದಂತೆ. ಉರ್ವ್ಯಾಸ್ತು ಪಾದಗತ್ವೇಪಿ ನೋಬಧ್ಯತ್ವ ವಿರುದ್ಧತೆ. ಹಾಗೊಂದು ಪ್ರಶ್ನೆ ಬಂತು, ಪಾದಗತ ಅಂತ ಹೇಳಿದಿರಿ ಭೂಮಿನ, ಮತ್ತು ಉಪಧಿಗತ ಅಂತಲೂ ಹೇಳ್ತೀರಿ, ಎರಡೆರಡು ಸತ್ಯ ಅದಕ್ಕೆ ಹೇಳ್ತೀರಿ ಅಂದರೆ ಯತಸ್ತದಭಿಮಾನಿನ್ಯೋ ದೇವತಾ ಅನುಕೀರ್ತಿತಾ ತಾಸಾಂಚ ಬಹುರೂಪತ್ವಾತ್ ಐಶ್ವರ್ಯಾಚ ಪರೇಶಿತು. ಒಂದಕ್ಕೆ ಇಬ್ಬರಾಗಿದ್ದಾರೆ ಏನು ತಪ್ಪಿಲ್ಲ ಅಂತ ಹೇಳ್ತಾ. ಕೆಲವೊಮ್ಮೆ ಒಂದೊಂದು ಅಂಗಗಳಿಗೆ ಒಬ್ಬೊಬ್ಬರಾಗಿರ್ಬೋದು ನಿಯಮ, ಕೆಲಸತ್ತು ಏನಾಗಿರ್ಬೋದು ಒಬ್ಬರೇನೆ, ಎರಡಕ್ಕೂ ಆಗಿರ್ಬೋದು. ಅದ್ಯಾತೆ ಬಹುರೂಪತ್ವಾತ್ತೊಂದು ಐಶ್ವರ್ಯಾಚ್ಚೊಂದು, ಪರೇಶಿತು ಬಹುರೂಪತ್ವಾತ್ ಐಶ್ವ ತಾಸಾಂ ಬಹುರೂಪತ್ವಾತ್ ಒಂದು, ಪರೇಶಿತು ಐಶ್ವರ್ಯಾತ್ತೊಂದು, ದೇವರಿಗೆ ಐಶ್ವರ್ಯ ಇವರಿಗೆ ಬಹುರೂಪ, ದೋಷ ಇಲ್ಲ. ಅವಾಂತರ ದಿಶೋ ವಿಷ್ಣೋಃ ಅಸ್ಥಿಪುಚ್ಛಾನ್ಯುದಾಹೃತಾಃ. ದಿಕ್ಕುಗಳು ಪೂರ್ವ ಪಶ್ಚಿಮಾದಿಗಳು, ಅವಾಂತರ ದಿಕ್ಕುಗಳು ಆಗ್ನೇಯಾದಿಗಳು. ಅವಾಂತರ ದಿಶೋ ವಿಷ್ಣೋಃ ಅಸ್ಥಿಪುಚ್ಛಾನ್ಯುದಾಹೃತಾಃ, ಅಸ್ಥಿ ಪುಚ್ಛಗಳಿದ್ದಂತೆ ಅವಾಂತರ ದಿಕ್ಕುಗಳು. ಪೂರ್ವ ಪಶ್ಚಾರ್ಧಭೇದೇನ ದಿಶಃ ಪಾರ್ಶ್ವೇ ಪ್ರಕೀರ್ತಿತೆ. ಪೂರ್ವ ಪಶ್ಚಾರ್ಧಭೇದೇನ, ಪೂರ್ವ ಪಶ್ಚಾರ್ಧ ಪೂರ್ವ ಈ ಭಾಗ ಆ ಭಾಗ ಅಂತ ಹೇಳಿಬಿಟ್ಟು ವಿಷ್ಣುವಿನ ಪಾರ್ಶ್ವಗಳನ್ನು ಬಲಪಾರ್ಶ್ವ ಎಡಪಾರ್ಶ್ವಗಳನ್ನು ದಿಕ್ಕುಗಳು ಅಂತ ಕರೆದಿದ್ದಾರೆ. ಶಿರಶ್ಚ ಪಾದಮೂಲಾನಿ ಪುಚ್ಛಂ ಷಡ್ರುತವ ಸ್ಮೃತಾಃ. ಶಿರಸ್ಸು ಪಾದಮೂಲಗಳು ಪುಚ್ಛಂ ಷಡ್ರುತವ ಶಿರಃ ಪುಚ್ಛಂ ಪಾದಮೂಲಾನಿ ಷಡ್ರುತವ ಸ್ಮೃತಾಃ. ಪಾದಮೂಲಗಳೆಲ್ಲ ಆರು ಋತುಗಳು. ಸಂವತ್ಸರಾಭಿಮಾನೀ ಚ ಬ್ರಹ್ಮಾ ಸರ್ವಶರೀರಗಃ. ಸಂವತ್ಸರಕ್ಕೆ ಅಭಿಮಾನಿ ದೇವತೆ ಬ್ರಹ್ಮದೇವರು. ಸರ್ವಶರೀರಗಃ, ಉಳಿದ ದೇವತೆಗಳು ಒಂದೊಂದು ಕಡೆ ಇದ್ದಾರೆ. ಬ್ರಹ್ಮದೇವರು ಎಲ್ಲಿದ್ದಾರೆ? ಅಶ್ವಥ ಎಲ್ಲ ಕಡೆಗೂ ಇದ್ದಾರೆ. ಸ್ವಾಮಿನ ಸರ್ವಾಂತರಾತ್ಮನ್. ಇವತ್ತು ಇಂದ್ರಿಯಾಭಿಮಾನಿಕ ಸೂರ್ಯ ಕಣ್ಣಲ್ಲಿ ಮಾತ್ರ ಬೇರೆ ಕಡೆ ಇಲ್ಲ, ಅದೇ ಒಬ್ಬರು ಒಂದು ಕಡೆ ಇದ್ದಾರೆ. ಪ್ರಾಣದೇವರು ಏನು ಮಾಡಿದ್ದಾರೆ? ಅವರು ಇಡೀ ದೇಹದಲ್ಲಿದ್ದಾರೆ, ಅವರೊಳಗೂ ಇದ್ದಾರೆ. ಮತ್ತೆ ಅದಕ್ಕೆ ಸರ್ವಾಂತರಾತ್ಮನ ಶಬ್ದಕ್ಕೆ ಅದು ಅರ್ಥ, ಸರ್ವ ಇಂದ್ರಿಯಾಭಿಮಾನಿ ಅಂತರಾತ್ಮನ್ ಅಂತಲೂ ಅರ್ಥ. ಕ್ಲೋಮಾನಶ್ಚೈಕೃತ್ಯೈವ ಮಾಂಸೌಕಿರ್ಯಭಿಮಾನಿನಃ ಆಂತ್ರೇಷು ನದ್ಯಃ ಸರ್ವಾಶ್ಚ ಸೋಯಂ ವಿಷ್ಣುಃ ಸನಾತನಃ. ಕ್ಲೋಮಾನಶ್ಚ ಯಕೃತ್ಯೈವ ಮಾಂಸೌಗಿರ್ಯಭಿಮಾನಿನಃ. ಕ್ಲೋಮಾನಗಳು, ಯಕೃತ್ತು, ಮಾಂಸ ಇವೆಲ್ಲ ಪರ್ವತದ ಅಭಿಮಾನಿ ದೇವತೆಗಳು. ಆಂತ್ರೇಷು ನದ್ಯಃ ಸರ್ವಾಶ್ಚ, ಆಂತ್ರ ಕರುಡುಗಳಲ್ಲಿ ಎಲ್ಲ ನದಿಗಳೆಲ್ಲ ಹರಿತಾ ಇದೆ. ಸೋಯಂ ವಿಷ್ಣುಃ ಸನಾತನಃ, ಇದೇ ರೀತಿ ವಿಷ್ಣುವಿನ ವೈಭವ ಇದಿಷ್ಟು ಅಂತ ಹೇಳಿದರು. ನಭೋಭಿಮಾನಿ ವಿಘ್ನೇಶಃ ವಿಷ್ಣೋರ್ಮಾಂ ಶಾಸ್ತ್ರಿತ ಸದಾ ಅಂತರಿಕ್ಷಾಭಿಮಾನೀ ಚ ತಸ್ಸೂರು ಹೃದಯೇ ಸ್ಥಿತಃ ಇತಿ ಚ. ಆಕಾಶಿಕ ಅಭಿಮಾನಿ ದೇವತೆ ವಿಘ್ನೇಶ, ಆದರೆ ಅಂತರಿಕ್ಷ ಅಭಿಮಾನಿ ದೇವತೆ ವಿಘ್ನೇಶನ ಮಗ. ತತ್ಸೂನು ಉದರೇ ಸ್ಥಿತಃ, ಉದರಲ್ಲಿ ಅಂತರಿಕ್ಷ ಅಂತಿದೆ ನಮಗೆ. ಅಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆ ಯಾರು? ಗಣೇಶ ಅಲ್ಲ, ಗಣೇಶನ ಪುತ್ರ. ನಭೋಭಿಮಾನಿ ವಿಘ್ನೇಶಃ ವಿಷ್ಣೋರ್ಮಾಂ ಶಾಸ್ತ್ರಿತ ಸದಾ ಅಂತರಿಕ್ಷಾಭಿಮಾನೀ ಚ ತತ್ಸೂನು ಹೃದಯೇ ಸ್ಥಿತಃ ಇತಿ ಚ. ಗಣೇಶನ ಮಗ ಅಂತ ಹೇಳಿದ್ರಲ್ಲ ಮೊನ್ನೆ ಬಂದು, ಆ ಹೆಸರು ಹೇಳಿಲ್ಲ, ಬರೀ ಗಣೇಶನ ಮಗ ಅಂತ ಅಷ್ಟೇ ಹೇಳ್ಬಿಟ್ಟಿದ್ದ. ಅಹರ್ವಾ ಹೌದು, ಅವು ಯಾವಾಗಲೂ ಇತಿಚ ಹೇಳಿದಾಗ ಹಿಂದಿಂದೆ ಅಲ್ಲೇ ಇದೆ ಅಂತ ಅರ್ಥ, ಸಾಮಾನ್ಯವಾಗಿ ಹಿಂದಿಂದೆ ಇದೆ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ಯಾವುದಕ್ಕೆ? ಪ್ರಸಂಗ ಬೇರೆ ಆಗಿದೆ, ಪ್ರಸಂಗ ಬೇರೆ ಆದ್ದರಿಂದ ಓದ್ಕೊಳ್ಳೋದಿಲ್ಲ. ಉದಾಹರಣೆ ಜಯಂತಿ ನಿರ್ಣಯ ಕೃಷ್ಣಾವೃತವನ್ನು ಸೇರಿಸಿಬಿಡುವುದಾಗಿತ್ತು ಉಪವಾಸ ಪ್ರಸಂಗ ಬಂದಿದ್ದರಿಂದ. ಅಲ್ಲ, ಒಂದೇ ಪ್ರಸಂಗ ಅಲ್ಲ, ಬಿಡಿಸ್ಬೇಕಾದ್ರೆ ಏನಾಗಿದೆ ಈಗ? ಅಲ್ಲೋ ಪತಿ ತಾನಾಮ್ ಏನು ಮಾಡಿದೆ, ಇತಿಚ ಒಂದಾಯಿತು. ಈ ಕೇಸಲ್ಲ ತಗೋಬೇಡ. ನಭೋಭಿಮಾನಿ ವಿಘ್ನೇಶ, ಇಲ್ಲಿ ಎರಡು ಒಟ್ಟಿಗೆ ಹೇಳಬೇಕಾಗಿದೆ. ನಾ ಆಕಾಶ ಅಂತರಿಕ್ಷ ಬಂತು, ಗಣೇಶ ಗಣೇಶನ ಇಬ್ಬರು ಬಂದುಬಿಟ್ಟಿದ್ದಾರೆ, ಮಧ್ಯೆ ಸೇರಿಸ್ಬೇಕಾಗಲಿಲ್ಲ. ಅದನ್ನು ಏನು ಮಾಡಿಬಿಟ್ರೆ ಬಿಡಿಸಿ ಹೇಳಿದರು. ಲೋಕದಲ್ಲಿ ಏನು ವ್ಯವಹಾರ ಇದೆ ಈಗ? ಆಕಾಶಕ್ಕೆ ಗಣೇಶ ಅಷ್ಟೇ. ಆಕಾಶದಲ್ಲಿ ಎರಡು ಭಾಗ ಇದೆ, ಬರೀ ಆಕಾಶ ಬೇರೆ, ಅಂತರಿಕ್ಷ ಬೇರೆ. ಆಕಾಶಕ್ಕೆ ಮಾತ್ರ ಗಣೇಶ, ಆತನ ಮಗ ಅಂತರಿಕ್ಷಕ್ಕೆ. ಅದು ವಿಶೇಷ ಪ್ರಮೇಯ. ವಿಶೇಷ ಪ್ರಮೇಯ ಇದ್ದಾಗ ಸ್ವಲ್ಪ ನಾವು ಪ್ಯಾರಾಯಾತಕ್ಕೆ ಮಾಡ್ತಾರೆ ಬರಿಬೇಕಾದ್ರೆ ಪ್ಯಾರಾಯಾತಕ್ಕೆ ಮಾಡ್ತಾರೆ ಥಾಟ್ ಕಂಟೆಂಟ್ ಬೇರೆ ಇರ್ತದೆ, ಗೊತ್ತಾಯ್ತಾ? ಲೈನ್ ಯಾತಕ್ಕೆ ಬಿಡಿಸ್ತಾರೆ, ಅದು ಉದ್ದೇಶ ಇರುತ್ತೆ. ಅದರಲ್ಲೇ ಬರಿಬೋದು, ಕೆಲವು ಸಲ ಬಿಡಿಸಿದಾಗ ಏನಾಗುತ್ತೆ, ಓದೋದು ಸುಲಭ ಆಗುತ್ತೆ. ಹಿಂದೆಲ್ಲ ಸ್ವರಮೂರ್ತಿ ನಮ್ಮ ಗ್ರಂಥಗಳು ಓದೋದಕ್ಕೆ ಒಂದು ಕಾರಣ ಇತ್ತು. ಏನು ಕಾರಣ ಅಂದರೆ ಓದಕ್ಕೆ ಬರ್ದಾಗ್ಬಿಡ್ತೀವಿ ಎಲ್ಲ ಕೂಡ, ಓದೋರದ್ದು ಗಾಬರಿ ಆಗಿಬಿಡೋರು, ಬಹುಶಃ ನಮಗೆ ಅಲ್ಲೇ ಎಲ್ಲ ತಿಳ್ಕೊಂಬಿಡ್ತೀವಿ. ಬಿಡಿಸಿ ಬರ್ದಾಗ ಏನಾಗುತ್ತೆ ನಮಗೆ, ಆಗೋದು ಶ್ಲೋಕ ರೂಪ ಬರೆದಾಗ ಓದ್ಬೇಕಾದ್ರೆ ಅದು ನೋಡೋಕೆ ಶ್ಲೋಕ ಅಂತ ಅರ್ಥ ಆಗಿಬಿಡುತ್ತೆ. ಇಲ್ಲದವ್ರು ಓದಿ ಇದಾದಮೇಲೆ ಆಮೇಲೆ ಶ್ಲೋಕ ಅಂತ ಗೊತ್ತಾಗುತ್ತೆ. ಸೊ ಓದಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಆಚಾರ್ಯ ಉದ್ದೇಶ ಏನಂತ ಕೇಳಿದರೆ ಆ ಸೂಕ್ಷ್ಮ ಪ್ರಮೇಯ ಅದು, ಗೊತ್ತಾಯ್ತಾ? ಒಂದು ಕಡೆ ಸೇರಿ ಬಿಡುದೆಲ್ಲ ಆಯ್ತು, ಕ್ಲಬ್ ಆಗಲಿಲ್ಲ ಯಾವುದು ಕೂಡ, ಇದು ಕ್ಲಬ್ ಆಯಿತು. ಅಪ್ಪ ಮಗ ಇಬ್ಬರು ಒಂದೇ ಕಡೆ ಬಂದರು. ಅದಕ್ಕೋಸ್ಕರ ಪ್ರಸಿದ್ಧಿನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಜನ ಏನು ಮಾಡಿಬಿಡ್ಬೋದು, ಪೃಥ್ವಿ ಎರಡು ಕಡೆ ಆಯ್ತಲ್ಲ, ಈಗ ಗಣೇಶರು ಎರಡು ಕಡೆ ತಿಳ್ಕೊಂಬಿಟ್ರೆ ಆಕಾಶಕ್ಕೆ ಅಂತ ಅಂತರಿಷ್ಟ ತಿಳ್ಕೊಳ್ಳೋಕೆ ಹೋಗಬೇಡಿ. ಅತ್ತ ಮಗ ಪೃಥ್ವಿ ಮಾತ್ರ ಇಬ್ಬರು ಒಂದೇನೆ, ಈ ಪೃಥ್ವಿನ ಎರಡು ಕಡೆ ಇದ್ದಾಗ ಇಲ್ಲಿ ಹಾಗಲ್ಲ ಅಂತ ಹೇಳಬೇಕಾಗಿದೆ. ಅದಕ್ಕೆ ಬಿಡಿಸಿ ಹೇಳ್ಬಿಟ್ಟಾಗ ಏನಾಯ್ತಾಗ ಆ ಕನ್ಫ್ಯೂಷನ್ ಇರೋದಿಲ್ಲ. ಬಿಡಿಸಿ ಬರಿ ಅಂತ ಹೇಳ್ಬೇಕಾದ್ರೆ ಹೇಳ್ತಿರ್ತಾರೆ, ಬಿಡಿಸಿ ಬರಿ ಅಂತ ಹೇಳೋದಿಲ್ಲ. ಆ ಥರ ಹಿಂದೆ ಇದ್ರೂ ಕೂಡ ಬಿಡಿಸ್ತಿದ್ದಿಲ್ಲ ಪದಗಳು ಕೂಡ, ರಾಮನು ರಾವಣನನ್ನು ಕೊಂದನು ಓದಕ್ಕೆ ಸೇರಿಸೇ ಬಿಡುತ್ತಿದ್ರು. ಬರ್ತಾ ಬರ್ತಾ ಅದು ಏನಾಯ್ತು, ಬಿಡಿಸೋ ಪದ್ಧತಿ ಎಲ್ಲ ಬಂತು. ಈಗ ಅದು ಓದೋದಕ್ಕೆ ಎಷ್ಟೋ ಜನ ಸುಲಭ ಅಲ್ಲಕ್ಕೆ ಅದೊಂದು ಕಾರಣ ಕೂಡ ಹೌದು. ಆ ರೀತಿಯಾಗಿ ಎಷ್ಟೋ ಬಿಡಿಸಿ ತಪ್ಪು ತಪ್ಪು ಓದಿ ಏನೋ ಅನವಂತರ ಕೂಡ ಆಗಿರೋದು. ಏನು ಹೌದು ಅಯ್ಯೋ ಗೊತ್ತಾಗಬಾರ್ದಲ್ಲ, ಸಿಗೋದು ಭಾರಿ ಕಷ್ಟ. ನಮಗೇನು ಪೇಪರ್ಸ್ ಆರೋ ಸಿಕ್ಕಿಬಿಡ್ತದೆ, ತಾಳೆಗರಿ ತರಬೇಕು ಅವ್ರು ಫಸ್ಟು. ಅದು ಎಲ್ಲ ತಾಳೆಗರಿ ಕೆಲಸಕ್ಕೆ ಬರೋದಿಲ್ಲ, ಅದನ್ನು ಸೀಸನ್ ಮಾಡಬೇಕು. ಸೀಸನ್ ಮಾಡಿಬಿಟ್ಟು ಎಷ್ಟು ನಮ್ಮ ಗೋಲ್ಡ್ ಇದ್ದಾಗ ಲೆಕ್ಕ ಅದು ಅವರಿಗೆ, ಅದಕ್ಕೆ ಎಲ್ಲ ಬರೋದು ಅಷ್ಟು ಮಿನಿಮೈಸ್ ಮಾಡೋಕ್ಕೆ ಹೊಸ ಬೆರೀತಿದ್ರು ಹಾಗೆ. ಆ ಸುಲಭನ ಸಿಗೋದು ಈ ನಮಗೆ ಕೂತಲ್ಲಿ ಸಿಗುತ್ತೆ. ಇಂಕ್ ಬೇಕು ಬಾತು ಮಿಸ್ ಆಗಿದ್ದೇನೆ ಅಂತಂದ, ಅವರೇ ಇಂಕ್ ಮಾಡ್ಕೋಬೇಕು. ಅದನ್ನು ಗಂಗಾನದಿಂದ ತರಬೇಕು ನೀರನ್ನ, ಅದರಲ್ಲಿ ಇಂಕ್ ಮಾಡಬೇಕು. ಗಂಗಾನದಿ ಸಿಗದೆ ಹೋದರೆ ಇಲ್ಲಿಂದ ಸುಲಭವಾಗಿ ಕಾಶಿಗಳಿಗೆ ಬರ್ತಿದ್ದಿಲ್ಲ ಹಾಗೆಲ್ಲ ಕೂಡ, ಭಾಗೀರಥಿ ಬರ್ತಿದ್ಲು, ತುಂಗಭದ್ರ ಇವಕ್ಕೆಲ್ಲ. ಆಗ ನೀರು ತರಬೇಕು ಅವರು, ಗಂಗಾ ನೀರು ತಂದು ಅದರಲ್ಲಿ ಇಂಕ್ ಮಾಡಬೇಕು. ಎಷ್ಟು ಪ್ರೆಷಸ್ ಅದು, ಗೊತ್ತಾಯ್ತಾ? ಅದೆಲ್ಲ ತಿಳ್ಕೊಂಡು ಅದಕ್ಕೋಸ್ಕರನೇ ಅದು ತುಂಬ ಕಷ್ಟ. ಆದ್ದರಿಂದ ಎಲ್ಲಿ ಸಿಕ್ಕಲ್ಲಿ ಬರೀತಿದ್ರು, ಪಕ್ಕದಲ್ಲಿ ಅಲ್ಲೊಂದು ಜೋಗ ಬರೆಯೋದು ಏನೋ ಸಿಕ್ಕರೆ, ಗೊತ್ತಾಯ್ತಾ? ಎಷ್ಟು ಚೂರು ವೇಸ್ಟ್ ಮಾಡ್ತಿದ್ದಿಲ್ಲ ಅವರು. ಅದು ತಾಳೆಗಲ್ಲಿ ಬರೋಕ್ಕೆ ಕಾರಣ ಅವ್ರಿಗೆ ಈ ಪದ್ಧತಿ ಗೊತ್ತಿದ್ದಿಲ್ಲ ಅಂತಲ್ಲ. ನಾವೇ ಸಣ್ಣದಿದ್ದಾಗ ಏನು ಮಾಡ್ತೀವಿ, ಅಕ್ಷರ ಚಿಕ್ಕದು ಮಾಡ್ತೀವಿ, ಸ್ವಲ್ಪ ಪೇಪರ್ ಕಡಿಮೆ ಇದ್ದಾಗ ಚಿಕ್ಕ ದೊಡ್ಡದಿದ್ದಾಗ ದೊಡ್ಡದು ಬರೀತಾರೆ. ಯಾಕೆ ಅವೈಲೇಬಿಲಿಟಿ ನೋಡ್ಕೊಂಡು ಮಾತಾಡ್ತಾರೆ. ಅಡುಗೆ ಬಡಿಸ್ಬೇಕಾದ್ರೆ ಜಾಸ್ತಿ ಇದ್ದಾಗ ಹೆಚ್ಚೆಚ್ಚು ಪಡ್ತಾರೆ, ಕಡಿಮೆ ಇದ್ದಾಗ ಅಡ್ಜಸ್ಟ್ ಮಾಡ್ತಾರೆ. ಅದು ಪದ್ಧತಿ, ಅದು ಸೈಕಾಲಜಿ ಆಗಿರೋದು. ಹಿಂದಿನ ಕಾಲದಲ್ಲಿ ಪೇಪರ್ ಎಷ್ಟು ಕಷ್ಟ ಇತ್ತು, ಬೆಳಗ್ಗೆ ಎಷ್ಟು ಕಿತ್ತಾರೆ ಪಾಪ ಅವರಿಗೆ, ಅದೆಲ್ಲ ಯೋಚನೆ ಮಾಡಿದರೆ ಏನಂತ ಗೊತ್ತಾಗುತ್ತೆ. ಒಂದು ಪೇಪರ್ ಹೊಲ್ದು ಬಿಡ್ತದೆ ಎರಡು ಕಡೆ ಸೇರಿ ಹೊಲಿಯೋದು. ಅವ್ರ ಬೈಂಡಿಂಗ್ ಮೆಥಡೇ ಬೇರೆ, ತಾಳೆಗರಿಡೋದಲ್ಲ. ಅದು ಪೂರ್ತಿ ಮಧ್ಯೆ ಎರಡು ಹೋಲ್ ಹಾಕಿ ತಂದು ಬಿಡಿಸ್ಕೊಂಡು ಓದೋದಕ್ಕೆ ಭಾಳ ಕಷ್ಟಪಡ್ತಿದ್ರು ಅವರು. ಇವತ್ತು ಏನು ಕಷ್ಟಪಡ್ಬೇಕಾಗಿಲ್ಲ, ಸುಮ್ಮನೆ ಓದಿ ಅಂದರೆ ಓದೋದಿಲ್ಲ, ಅಷ್ಟು ಕಷ್ಟಪಟ್ಟು ಓದ್ತಿದ್ರು ಪಾಪ ಅವರು. ಹಾಂ, ಹೌದು, ವ್ಯತ್ಯಾಸ ಇದೆ. ಹವ್ಯಾಕ ಆಕಾಶದಲ್ಲಿ ಎರಡು ವಿಧ ಅಂತ, ಹವ್ಯಾಕೃತ ಆಕಾಶ ಬೇರೆ, ಭೂತಾಕಾಶ ಬೇರೆ. ಭೂತಾಕಾಶ ಮತ್ತೆ ಎರಡು ವಿಧ, ಗೊತ್ತಾಯ್ತಾ? ಅಂತರಿಕ್ಷ ಭಾಗ, ಆ ಭಾಗ ಉದರದಲ್ಲಿರೋ ಭಾಗ, ಎರಡನ್ನೂ ಸೇರಿಸಿ ಹೇಳಬೇಕಾಯ್ತು. ಉದರದ ಮಧ್ಯೆ ಆಚಾರ್ಯ ಇನ್ನೊಂದು ವಿಶೇಷ ತಂದುಬಿಟ್ರು, ಉದರದಲ್ಲಿ ಹಾತಿದ್ದಾರೆ ಅಂತ ಇನ್ನೊಂದು ಪ್ರಮೇಯ ಸೇರಿಸಿದರು. ಮೂರು ಪ್ರಮೇಯ ಆಯ್ತು ಅಲ್ಲಿಗೆ, ಆಕಾಶಕ್ಕೆ ಬೇರೆ, ಅಂತರಿಕ್ಷಕ್ಕೆ ಬೇರೆ, ಉದರದಲ್ಲಿರೋನು ಗಣೇಶನ ಪುತ್ರನೇ ಅಂತ ಯಾವುದೊಂದು ಸ್ಪಷ್ಟೀಕರಣ ಕೊಟ್ಟರು. ಆ ರೀತಿ ಕೊಟ್ಟಷ್ಟು ಕೂಡ ತಿಳ್ಕೊಂಡು ಸುಲಭ ಆಗುತ್ತೆ ಅಂತೇಳಿ. ಕೆಲವೊಮ್ಮೆ ಆಚಾರ್ಯ ತಿಳಿಬಾರದು ಅಂತ ಕೆಲವು ಹೇಳ್ತಾರೆ, ಕೆಲವರು ತಿಳಿಬೇಕು ಅಂತ ಕೆಲವು ಹೇಳ್ತಾರೆ, ಕೆಲವು ರಹಸ್ಯ ತಿಳಿಬಾರದು ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ. ಅಹರ್ವ ಅಶ್ವಂ ಪುರಸ್ತಾತ್ ಮಹಿಮಾ ಅನ್ವಜಾಯತ ತಸ್ಯ ಪೂರ್ವೇ ಸಮುದ್ರೇ. ಅದಕ್ಕೆ ಅರ್ಥ, ಅಶ್ವಪೂರ್ವ ಪರೌ ಭೋಮ್ಯೌ ಮಹಿಮಾನೌ ಗ್ರಹೌ ಸ್ಮೃತೌ ಅಹೋರತ್ರ ಅಹೋರಾತ್ರಭಿಮಂತಾರೌ ತಯೋರಪ್ಯಭಿಮಾನಿನೌ ಕಾಮಶ್ಚಾತರತಿಶ್ಚೈವ ವಿಷ್ಣು ಬ್ರಹ್ಮ ಶರೀರಜೌ ಸಮುದ್ರೇಕಾ ಸಮುದ್ರಸ್ತು ವಿಷ್ಣು ಪೂರ್ವ ಮುದಾಹೃತಃ ಉಪಚಾರೇಣ ತು ದ್ರೇಕಾತ್ ಅಪರಶ್ಚ ಚತುರ್ಮುಖಃ ಸವಿಷ್ಣುರ್ಹಯ ನಾಮಾಸನ್ ದೇವಬಾಹೇಷು ಸಂಸ್ಥಿತಃ ವಾಜಿನಾಮಾತು ಗಂಧರ್ವೇಷು ಅರ್ವನಾಮಾಸುರೇಷು ಚ ಮನುಷ್ಯೇಷು ಅಶ್ವನಾಮಾಸೌ ತದ್ಬಂಧು ಸ್ವಯಮೇವ ಸಹ ತಸ್ಮಾದೇವೋತ್ಥಿತಸ್ತೆ. ಅದಕ್ಕೆ ನಾಳೆ ಓದೋಣ, ಇಷ್ಟು ಕೂಡ ನಾಳೆ ಶನಿವಾರ, ನಾಳೆ ಪಾಠ ಇರೋದಿಲ್ಲ. ಇದು ಅಹರ್ತು ರಾತ್ರಿ ಷಟ್ ಪ್ರಸ್ತಕ್ಕೆ ಇದಕ್ಕೆ ವಿರೋಧ ಬಂದ ಕಾಣುತ್ತೆ, ವಿರೋಧ ಅಲ್ಲ ಅಂತ ಹೇಳೋದಕ್ಕೆ ಹೊರಟು ಇದು ಬೇರೆ ಅದು ಬೇರೆ ಕ್ರಮ ಅಂತ ತಿಳಿಸ್ತಾರೆ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ.